ಈ ಹೊಸ ಸಹಸ್ರಮಾನದಲ್ಲಿ ವಿಶ್ವಶಾಂತಿಗೋಸುಗ ಈ ತಪೋವನ ಮಠದಲ್ಲಿ ಕಾಶಿ ಜಗದ್ಗುರುವರ ತಪೋನುಷ್ಠಾನ, ಮಹಾಪಾದ ಪೂಜೆ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮಗಳು ಸಾಂಗಮಂಗಲವಾಗಿ ಸಾಗ್ತಾ ಬರ್ತಾ ಇದ್ದಾವೆ. ಪ್ರತಿದಿನಾಲೂ ಕೂಡ ಸಾಯಂಕಾಲದ ಧರ್ಮಸಭೆಯಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಕುರಿತು ಆಶೀರ್ವಚನ ಕೂಡ ನೀವು ಆಲಿಸ್ತಾ ಬರ್ತಾ ಇದ್ದೀರಿ. ಈ ಗ್ರಂಥದ 101 ಸ್ಥಳಗಳ ಪೈಕಿ ಮೊದಲನೆಯದಾದ ಪಿಂಡಸ್ಥಳದ ಬಗ್ಗೆ ನಾವೆಲ್ಲ ವಿಚಾರ ಮಾಡ್ತಾ, ಈ ಪಿಂಡಸ್ಥಳದಲ್ಲಿ ಈ ಸೃಷ್ಟಿಯ ಉತ್ಪತ್ತಿಯ ಬಗ್ಗೆ ಕೂಡ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಯಾವ ಜಗತ್ತಿನಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ, ಯಾವ ಜಗತ್ತಿನಲ್ಲಿ ನಾವು ಜನ್ಮ ತಾಳಿ ಬಂದಿದ್ದೇವೆ, ಈ ಸೃಷ್ಟಿ ಅನ್ನುವಂಥದ್ದು ಹೇಗೆ ಹುಟ್ಟಿತು, ಈ ಸೃಷ್ಟಿಯ ಪ್ರಯೋಜನ ಏನನ್ನುವಂಥದ್ದನ್ನು ಕೂಡ ನಾವು ಅವಶ್ಯವಾಗಿ ತಿಳ್ಕೋಬೇಕಾಗ್ತದೆ. ಒಬ್ಬನೇ ಆಗಿರ್ತಕ್ಕಂಥ ಪರಮಾತ್ಮ ತನ್ನ ಲೀಲಾ ವಿನೋದಕ್ಕಾಗಿ ಸೃಷ್ಟಿಯನ್ನು ಮಾಡಿದ ಅನ್ನುವಂಥ ಮಾತು ಇದರಲ್ಲಿ ಬರ್ತದೆ. ನಿಮಗೆಲ್ಲ ಗುರ್ತದೆ, ಒಬ್ಬನೇ ಬಹಳ ಹೊತ್ತು ಕುಳಿತುಕೊಂಡ ಅಂದ್ರೆ ಅವನಿಗೆ ಬೇಸರ ಬರ್ತದೆ. ಅದಕ್ಕೆ ಏಕಾಕಿ ನೈವ ರಮತೆ ಅಂತ ಶಾಸ್ತ್ರ ಹೇಳ್ತದೆ. ನೀವು ನೋಡ್ರಿ, ಒಬ್ಬರೇ ಬಹಳ ಹೊತ್ತು ನೀವು ಸುಮ್ಮನೆ ಕುಂಡ್ಲಿಕ್ಕಾಗೋದಲ್ಲ. ಒಂದು ರೂಮ್ನೊಳಗೆ ಒಬ್ಬ ಮನುಷ್ಯನ ಒಳಗಿಟ್ಟು ಅಲ್ಲಿ ಪೇಪರ್ನು ಓದಕ್ ಕೊಡಂಗಿಲ್ಲ, ರೇಡಿಯೋನು ಕೇಳಕ್ ಕೊಡಂಗಿಲ್ಲ, ಟಿವಿನೂ ನೋಡಕ್ ಇಡಂಗಿಲ್ಲ, ಬರೇ ನಾಲ್ಕು ಗ್ವಾಡಿ ಒಳಗೆ ಏನೂ ಇಡೋಂಗಿಲ್ಲ. ಅವನಿಗೊಂದು ಜಮಖಾನ ಹಾಸಿ ಕೊಟ್ರೆ ಸುಮ್ಮನೆ ಕೂಡ್ರಪ್ಪ ಅಂದ್ರೆ ಎಷ್ಟೊತ್ತರ ಸುಮ್ಮನೆ ಕುಂಡಿರ್ತಾನ? ಒಂದು ಅರ್ಧ ತಾಸು ತಾಸು ಸುಮ್ಮನೆ ಕುಂಡಿರ್ತಾನ. ಆಮೇಲೆ ಆ ಕಡೆ ಈ ಕಡೆ ಹುಡುಕ್ಯಾಡ್ತಾನೆ, ಏನಾರ ಓದಾಕರ ಐತೇನೋ ಅಂತ ನೋಡ್ತಾನೆ, ಏನಾರ ಕೇಳಾಕ ಅದನಂತ ನೋಡ್ತಾನೆ, ನೋಡಾಕ ಏನಾರ ಅದನ್ನ ನೋಡ್ತಾನೆ. ಇದು ಯಾವುದೂ ಸಿಗದೇ ಇದ್ದಾಗ ಅವ ಏನ್ ಮಾಡ್ತಾನ? ಸುಮ್ಮನೆ ಮಲ್ಕೊಂಬಿಡ್ತಾನ. ಎಚ್ಚರ ಆಗಿದ್ದು ಒಬ್ಬನೇ ಕುಂಡ್ರದಂದ್ರೆ ಬಹಳ ಕಷ್ಟದ ಕೆಲಸ. ಅದಕ್ಕೆ ನಾವು ಏನ್ ಮಾಡ್ತೀವಿ? ಒಬ್ಬರೇ ಕುಂತು ಕುಂತು ಬ್ಯಾಸರ, ಅದಕ್ಕೆ ನಡೆಯಪ್ಪ ಎಲ್ಲಾರ ಹೊರಗೆ ಹೋಗೋನು, ಯಾರಿಗಾರ ಭೆಟ್ಟಿಯಾಗೋನು ಅಂತ ಹೋಗ. ನಮ್ಮ ಮನಸ್ಸಿಗೆ ವಿನೋದ ಸಿಗಬೇಕಾದ್ರೆ ಇನ್ನೊಬ್ರು ಯಾರಾದರೂ ಬೇಕು ಅನ್ನುವಂತ ಬಯಕೆ ನಮಗೆಲ್ಲ ಇರುತ್ತದೆ. ಹಾಗ ಪರಮಾತ್ಮನ ಕೂಡ ಒಬ್ಬನೇ ಕುಂತು ಕುಂತು ಯಾವಾಗ ಅವನ ಬ್ಯಾಸರ ಆಯ್ತು ಅವಾಗ ನಾನೊಬ್ಬನೇ ಅನೇಕ ಆಗ್ಬೇಕು ಅನ್ನುವಂತ ಇಚ್ಛೆಯಾದಾಗ ಅದರಲ್ಲಿ ಮುಖ್ಯವಾದ ಮೂರು ತತ್ವಗಳು ಬರ್ತಾ ಇದ್ದಾವೆ. ಒಂದು ಭೋಕ್ತ, ಎರಡನೇದು ಭೋಗ್ಯ, ಮೂರನೇದು ಪ್ರೇರಿತ ಅಂತ ಮೂರು ಪ್ರಕಾರವಾಗಿ ಸೃಷ್ಟಿಯಾಗ್ತದೆ. ಭೋಕ್ತ ಅಂದ್ರೇನು ಅಂದ್ರೆ ಈ ಸೃಷ್ಟಿಯೊಳಗ ಸುಖ ಮತ್ತು ದುಃಖವನ್ನು ಅನುಭವ ಮಾಡತಕ್ಕಂಥವರಿಗೆ ಭೋಕ್ತಾ ಭೋಕ್ತಾ ಅಂತ ಕರೀತಾರೆ. ಭೋಗ್ಯ ಅಂದ್ರೆ ನಮ್ಗೆ ಸುಖ ದುಃಖಗಳನ್ನು ಅನುಭವ ಮಾಡಲಿಕ್ಕೆ ಏನ ಸಾಧನ ಅದ, ಅದಕ್ಕೆ ನಾವು ಭೋಗ್ಯ ಅಂತ ಕರಿತೀವಿ. ಈ ಭೋಕ್ತಾ ಮತ್ತು ಭೋಗ್ಯ ಇವರಿಬ್ಬರಲ್ಲಿ ಅದಕ್ಕೆ ಪ್ರೇರಕವಾಗಿರ್ತಕ್ಕಂಥ ಅದಕ್ಕೆ ನಾವು ಪ್ರೇರಿತ ಪ್ರೇರಿತ ಅಂತ ಕರ್ಕೊಂಡ್ಬರ್ತಾ ಇದ್ದೇವೆ. ಹೀಗೆ ಮೂರು ಆದವರು ಯಾರಂದ್ರೆ ಒಬ್ಬನೇ ಮೂರು ಆಗಿದ್ದಾನೆ. ಭೋಗ್ಯವಾದ ಸೃಷ್ಟಿಯಾದವನು ಅವನೇ, ಭೋಕ್ತ ಆದ ಜೀವಾತ್ಮ ಆದವನು ಅವನೇ, ಅವನಿಗೆ ಪ್ರೇರಣೆಯನ್ನು ಕೊಡತಕ್ಕಂಥವನು ಅವನು. ಹೀಗೆ ಪ್ರೇರಯಿತ, ಭೋಕ್ತ ಮತ್ತು ಭೋಗ್ಯ ಅಂತ ತಿಳ್ಕೊಂಡು ಸೃಷ್ಟಿ ಮೂರು ಪ್ರಕಾರವಾಗಿ ವಿಭಕ್ತವಾಗಿದೆ. ಈ ಮೂರಲ್ಲಿ ನಾವು ಯಾರು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರೆ, ಏನು ಜಗತ್ತಿನಲ್ಲಿ 84 ಲಕ್ಷ ಪ್ರಕಾರದ ಜೀವರಾಶಿಗಳು ಅಂತ ಬರ್ತಾವಲ್ಲ, ಇವೆಲ್ಲವಕ್ಕೂ ಭೋಕ್ತ ಭೋಕ್ತ ಅಂತ ನಾವು ಕರ್ಕೊಂಡು ಬರ್ತಾ ಇದ್ದೇವೆ. ಅಂದ್ರೆ ನಾವೆಲ್ಲ ಎದಕ್ಕೆ ಬಂದಿವಿ ಅಂದ್ರೆ, ಸುಖ ಆಗಲಿ ಅಥವಾ ದುಃಖ ಆಗಲಿ ಇವುಗಳನ್ನು ಅನುಭವ ಮಾಡ್ಲಿಕ್ಕೆ ಬಂದಿವಿ ಅಂತ ತಿಳ್ಕೊಂಡು ನಮಗೆ ಭೋಕ್ತ ಭೋಕ್ತ ಅಂತ ಕರೀತಾರೆ. ನೀವು ದಿನಾಲೂ 24 ತಾಸಿನೊಳಗೆ ಏನ್ ಮಾಡ್ತೀರಿ ಅಂದ್ರೆ, ಸುಖಾರ ಅನುಭವ ಮಾಡ್ತೀರಿ ಅಥವಾ ದುಃಖಾರ ಅನುಭವ ಮಾಡ್ತೀರಿ, ಇವೆರಡರ ಹೊರತಾಗಿ ಬೇರೆ ಯಾವುದೂ ಇಲ್ಲ. ಅದರಲ್ಲಿ ಹೆಚ್ಚು ದುಃಖವನ್ನ ಅನುಭವ ಮಾಡ್ತೀವಿ, ಸ್ವಲ್ಪ ಸ್ವಲ್ಪ ಯಾವಾಗಾರ ಸುಖ ಅನುಭವ ಮಾಡ್ತೀವಿ. ಅದಕ್ಕೆ ಈ ಸಂಸಾರ ಹೇಗಿದೆ ಅಂತ ಕೇಳಿದಕ್ಕೆ ದುಃಖ ಸಾಗರ ದುಃಖ ಸಾಗರ ಅಂತ ಕರೆದಾರೆ. ನೀವು ಯಾರಿಗಾರ ವಿಚಾರ ಮಾಡ್ರಿ, ಏನಪ್ಪ ಎಲ್ಲ ಸುಖವಾಗಿದನು ಅಂತಕೊಂಡು ಕೇಳಿದ್ರೆ, ಮೊದಲು ಹಾ ಎಲ್ಲ ಸುಖವಾಗದರಿ ಅಂತ ಒಂದ್ ಮಾತು ಹೇಳ್ತಾನೆ. ಆಮೇಲೆ ಮಗ್ಗಲ ಕುಂಡ್ರಿಸಿಕೊಂಡು ಏನಪ್ಪ ಅದು ಹೆಂಗ ಇದು ಹೆಂಗ ಅಂತ ಕೇಳಿದ ಕೂಡಲೇ ತನ್ನದೆಲ್ಲ ದುಃಖದೊಂದು ದೊಡ್ಡದೊಂದು ಲಿಸ್ಟ್ ತೆಗಿತಾನೆ. ಅಂದ್ರೆ ಸುಮ್ಮನೆ ಹೇಳಾಕ ಸುಖ ಅಂತ ಹೊರತಾಗಿ ಅದರ ಅನುಭವ ಮಾಡೋದು ನಾವೆಲ್ಲ ದುಃಖವನ್ನೇ ಹೆಚ್ಚು. ಈ ಪ್ರಪಂಚದೊಳಗ ಸುಖ ಕಡಿಮೆ ಇಟ್ಟಾನೆ ಪರಮಾತ್ಮ, ದುಃಖ ಹೆಚ್ಚಿಟ್ಟಾನೆ ಯಾಕ ಅಂತ ಕೇಳಿದ್ರೆ, ಈ ದುಃಖವನ್ನು ಅನುಭವ ಮಾಡ್ತಾ 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 ಪ್ರಪಂಚದಲ್ಲಿ ಬೇಸತ್ತ ಕಡೆ ನನ್ನ ಕಡೆ ಬರಲಿ ಅನ್ನೋ ಸಲುವಾಗಿ ಪರಮಾತ್ಮ ಪ್ರಪಂಚದಲ್ಲಿ ದುಃಖ ಹೆಚ್ಚಿಟ್ಟಾನೆ. ದುಃಖಮೇ ಸುಮಿರನ ಸಬಕರೆ ಸುಖಮೇ ಕರೇನ ಕೋಯ್, ಯದಿ ಸುಖಮೇ ಸುಮಿರನ ಕರೆ ದುಃಖ ಕಾಹೇಕೋ ಹೋಯ್ ಅಂತ ಒಬ್ಬ ಹಿಂದಿ ಕವಿ ಕೇಳ್ತಾನೆ. ನಮಗ ದೇವರು ಗುರುಗಳು ಇಂಥ ಸತ್ಸಂಗ ಯಾವಾಗ ನೆನಪಾಗ್ತಾವೋ ಅಂತ ಕೇಳಿದ್ರೆ, ಬಹಳ ಕಷ್ಟ ಬಂದಾಗ ದುಃಖ ಬಂದಾಗ ನಡೆಯಪ್ಪ ಅಜ್ಜಾರ್ ಕಡೆಗೆ ಹೋಗುನು ಅಂತ ಬರ್ತಾನೆ. ಏನೋ ತಪೋವನದಾಗ ಬಹಳ ಕಾರ್ಯಕ್ರಮ ನಡೆದದ, ಸ್ವಾಮಿಗಳದಾರೆ ಜಗದ್ಗಳು ಬಂದಾರೆ ನಡಿ ನಮ್ದೊಟ್ಟು ಏನಾರ ಹೇಳ್ಕೊಳ್ಳುನು ಅಂತ ತಿಳ್ಕೊಂಡು ದುಃಖ ಹೆಚ್ಚಾಗಿ ಮನುಷ್ಯ ಬರ್ತಾನೆ ಹೊರತಾಗಿ, ಬಹಳ ಐಸ್ ಆರಾಮ್ ಸುಖದಾಗಿದ್ದವ್ರು ಈ ಕಡೆ ಬರಾಕ ಇಚ್ಛೆ ಮಾಡಂಗಿಲ್ಲ, ಎದಕ್ಕೆ ಹೋಗೋದು ಅಲ್ಲಿಗೆ ಅಂತಾರ. ಅದಕ್ಕೆ ದುಃಖಮೇ ಸುಮಿರಣ ಸಬಕರೆ ಸುಖಮೇ ಕರೇನ ಕೋಯ್, ದುಃಖ ಬಂದ ನಾವೆಲ್ಲರೂ ದೇವರ ಕಡೆಗೆ ಹೋಗ್ತಾ ಇದ್ದೇವೆ, ಸುಖ ಬಂದ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ದೇವರನ್ನು ಮರಿತಿ ಅಂತೇನೆ ಲೋಕದೊಂದು ಮಾತು ಹೇಳ್ತಾರೆ. ಯಾರಿಗೆ ಆದರೂ ಬಹಳ ಸಂಪತ್ತು ಬಂದಿತ್ತು ಅಂದ್ರೆ, ಅಧಿಕಾರ ಐಶ್ವರ್ಯ ಬಹಳ ಇತ್ತು ಅಂದ್ರೆ ಲೋಕದಲ್ಲಿ ಏನು ಮಾತಾಡ್ತಾರಪ್ಪ, ಏನ್ರಿ ದೇವರು ಅವನಿಗೆ ಕೊಟ್ಟು ಮರ್ತಾನೆ ಅಂತ ಹೇಳ್ತಾರೆ. ದೇವರು ಕೊಟ್ಟು ಮರ್ತಾನೆ, ಕೊಟ್ಟು ಮರ್ತಾನ ಅಂದ್ರೆ ದೇವರು ಮರ್ತಿರಂಗಿಲ್ಲ, ದೇವರು ತಗೊಂಡು ಇವನ ದೇವರನ್ನ ಮರ್ತ್ ಬಿಟ್ಟಿರ್ತಾನ ಅಷ್ಟೇ. ಅಂದ್ರೆ ಎಷ್ಟು ಕೊಟ್ಟಾನ ದೇವರು ಅಂದ್ರೆ ದೇವರನ್ನ ಮರಿವಷ್ಟು ಕೊಟ್ಟು ಬಿಟ್ಟಾನೆ ಅಂತ. ಅವನಿಗೆ ಸತ್ಸಂಗ ಮಾಡ್ಲಿಕ್ಕೆ ಸಮಯ ಇಲ್ಲ, ಪೂಜಾ ಧ್ಯಾನ ಮಾಡ್ಲಿಕ್ಕೆ ಸಮಯ ಇಲ್ಲ, ಸದ್ಗ್ರಂಥಗಳನ್ನು ಅಭ್ಯಾಸ ಮಾಡ್ಲಿಕ್ಕೆ ಸಮಯ ಇಲ್ಲ. ಅಂದ್ರೆ ಇಡೀ ಎಲ್ಲಾ ಸಮಯವನ್ನೇ ಅವ ತನ್ನ ಸಂಸಾರಕ್ಕಾಗಿ ಅರ್ಪಣ ಮಾಡಿದ್ರು, ಇನ್ನೂ ಅವನಿಗೆ ಕಡಿಮೆ ಬಿಡ್ತದೆ. ಅದಕ್ಕಾಗಿ ಸುಖ ಹೆಚ್ಚಾಯಿತು ಅಂದ್ರೆ ದೇವರನ್ನ ಮನುಷ್ಯ ಮರಿತಾನ ಅಂತ ತಿಳ್ಕೊಂಡು, ದೇವರ ಅರು ಬರಲಿ ಅಂತ ತಿಳ್ಕೊಂಡು ಪರಮಾತ್ಮ ಮನುಷ್ಯನಿಗೆ ಕಷ್ಟ ಕೊಡ್ತಿರ್ತಾನೆ. ಒಂದು ಕಥೆ ಹೇಳಿದ್ರೆ ನಿಮಗೆಲ್ಲ ಗುರ್ತಾಗ್ತದ. ಒಂದೂರಿನೊಳಗೆ ಬಹಳ ದೊಡ್ಡ ಶ್ರೀಮಂತ ಮನುಷ್ಯ, ವ್ಯಾಪಾರ ಉದ್ಯೋಗ ಹೊಲ ಆಗೆಲ್ಲ ಬಹಳ, ಸಾಕಷ್ಟು ಹೆಣ್ರು ಮಕ್ಕಳು ದೊಡ್ಡ ಪರಿವಾರ ಎಲ್ಲ ಕೂಡ್ಕೊಂಡು ಬಹಳ ಸುಖದಾಗಿದ್ದ. ಆದ್ರೆ ಒಮ್ಮೆ ಯಾವ ಗುಡಿಗೆ ಹೋಗಿಲ್ಲ, ದೇವರ ಹತ್ರ ಹೋಗಿಲ್ಲ, ಸ್ವಾಮಿಗಳ ಹತ್ರ ಹೋಗಿಲ್ಲ, ಯಾರಾದರೂ ಮನೆಗೆ ಭಿಕ್ಷುಕರು ಬಂದ್ರೂ ಕೂಡ ಉದಾರ ಭಾವನೆಯಿಂದ ನೀಡುವಂತ ಒಂದು ಸದ್ಬುದ್ಧಿ ಕೂಡ ಅವನಲ್ಲಿ ಇರಲಿಲ್ಲ. ದೇವರು ಏನ್ ವಿಚಾರ ಮಾಡ್ತಾನಂದ್ರೆ ಕೊಟ್ಟು ನೋಡ್ತಾನೆ, ಆಮೇಲೆ ಅದನ್ನ ಕಸ್ಕೊಂಡು ನೋಡ್ತಾನ. ಯಾಕೆ ಕೊಡ್ತಾನ ಮೊದಲು ಅಂದ್ರೆ ತಾನು ಕೊಡುವಂತ ಭಾವನೆ ಅವರು ಬರ್ಲಿ ಅಂತ ತಿಳ್ಕೊಂಡು ಕೊಟ್ಟು ನೋಡ್ತಾನಂತ. ಯಾವಾಗ ಅವನು ಏನು ಕೊಡೋದಲ್ಲ ಅವಾಗ ಎಲ್ಲವನ್ನು ಕಸ್ಕೊಂಡು ನೋಡ್ತಾನ. ಆ ಶ್ರೀಮಂತನ ಮನೆಗೆ ಎಂದು ಯಾರು ಭಿಕ್ಷುಕರು ಬಂದರೂ ಕೂಡ ಅವ್ರಿಗೆ ಎಂದು ನೀಡತಕ್ಕಂಥವ ಎಲ್ಲಾರು ಹಂಗ ಹೊರಗೆ ಕಳಿಸ್ಬಿಡ್ತಿದ್ದ, ಮುಂದಕ್ಕೆ ಹೋಗ್ ಮುಂದಕ್ಕೆ ಹೋಗ ಅಂತ. ಅದಕ್ಕೊಂದು ಆಗಮದಲ್ಲಿ ಒಂದು ಬಹಳ ಸುಂದರವಾದ ಶ್ಲೋಕ ಬರ್ತದೆ. ಯೋ ದೇವಃ ಪರಮೇಶ್ವರಃ ಚರತಿ ಅತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಲೋಕದೊಳಗ ಜನರನ್ನು ಉದ್ಧಾರ ಮಾಡೋ ಸಲುವಾಗಿ ತಾನು ಭಿಕ್ಷುಕನಾಗಿ ಜನರಿಗೆ ಬೋಧ ಮಾಡೋ ಸಲುವಾಗಿ ಪರಮಾತ್ಮನ ಒಮ್ಮೆ ಭಿಕ್ಷುಕನಾಗಿ ಬರ್ತಾ ಇದ್ದಾನೆ. ಹಾಗೆ ಇವ ಯಾವ ಭಿಕ್ಷುಕರಿಗೂ ನೀಡದಿರುವಂತಹ ಸಂದರ್ಭ ಬಂದಾಗ ಸ್ವತಃ ಪರಮಾತ್ಮನ ಒಬ್ಬ ಜಂಗಮ ರೂಪ ತಾಳಿಕೊಂಡು ಇವನು ಮನೆ ಮುಂದೆ ತಗೊಂಡು ಭವತಿ ಭಿಕ್ಷಾ ಅಂದೇಹಿ ಅಂತ ತಿಳ್ಕೊಂಡು ಭಿಕ್ಷಾ ಬೇಡಿದನು. ನನ್ನ ಮನೆಗೆ ಇಲ್ಲಿವರೆಗೆ ಯಾರು ಬಂದು ಬೇಡ ಇಲ್ಲ ಬೇಡಿದ್ರು ಕೂಡ ಆಗಿಂದಾಗ ಸುಮ್ಮನೆ ದೂರ ಹೊರಗೆ ಹೋಗ್ತಾರೆ, ಇವನು ಬಂದು ಬೇಡ್ಕೊಂತ ನಿಂತಾನ ಅಂದ ಬಳಿಕ ಇವನಿ ನಾ ಯಾರು ನನ್ನ ಭಯ ಇದ್ದಂಗೆ ಕಾಣಲ್ಲ ಅಂತ ತಿಳ್ಕೊಂಡು ಸೇವಕರ ಕಡೆ ಹೇಳಿ ಕಳಿಸ್ಕೊಟ್ಟೆ, ಹೊರಗೆ ಹೋಗನು ಸಾಕು ಹೋಗನು ಒದರಬೇಡ ಅಂತ ಹೇಳಿ ಕಳಿಸ್ಕೊಟ್ಟು. ಅವ ಸಾಮಾನ್ಯ ಭಿಕ್ಷುಕಾಗಿದ್ರೆ ಸುಮ್ಮನೆ ಹೊಕ್ಕಿದ, ದೇವರ ಭಿಕ್ಷುಕಾಗಿ ಬಂದ ನಾವ ಯಾಕೆ ಹೊಕ್ಕನ. ಇವ್ರು ಯಾರು ಹೇಳಿದ್ರು ಹೋಗಲಿಲ್ಲ, ಕಡೆಗೆ ಅವ ಮಾಲಕನ ಬಂದ. ಇಷ್ಟೆಲ್ಲ ಹೇಳ್ತಾರೆ ಕೇಳಂಗಿಲ್ಲೇನು ಯಾಕೆ ಹೋಗೋದಲ್ಲ ಅಂತಂದಾಗ, ನಾನು ಹಂಗ ಹೋಗಾಕ ಬಂದಿಲ್ಲ, ನಿನ್ನ ಕಡೆಯಿಂದ ಏನಾರ ಸ್ವಲ್ಪ ತಗೊಂಡು ಹೋಗಾಕ ಬಂದೆ, ನೀನು ಏನಾರ ಕೊಡು ಅಂದ. ಅವಂದ ನಾವು ಕೊಡವರಲ್ಲ, ನಾವು ಕೊಡಂಗಿಲ್ಲ, ನೀ ಹೋಗಂತ ತಿಳ್ಕೊಂಡು ಹೇಳ್ದ. ನಾವು ಹೋಗೋದಲ್ಲ ಅಂತಂದಾಗ ಅವಾಗ ಅವನ ಕೈ ಹಿಡಿದು ನುಗ್ಗಿಸಿದ. ನುಗ್ಸೋದಷ್ಟೇ ಅಲ್ಲ, ಒಂದು ಬಡಿಗೆ ತೋಣ ಒಂದೆರಡು ಬಡದ, ಬಾಯಿಗೆ ಬಂದಂಗ ಬೈದು ಅವನ್ನ ದರ ದರ ಎಳ್ಕೊಂಡೋಗಿ ಓಣಿಯಿಂದ ಹೊರಗೆ ಕಳಿಸ್ಬಿಟ್ಟು. ಇಷ್ಟೆಲ್ಲ ಪರಮಾತ್ಮ ಸಹನ ಮಾಡಿಕೊಂಡ, ಯಾಕಂದ್ರೆ ವೇಷ ಬದಲಿ ಮಾಡಿ ಬಂದನ. ಅದೇ ಪರಮಾತ್ಮನ ವೇಷದಲ್ಲಿ ಇದ್ರೆ ಇವಾಗ ಮಾಡ್ತಿದ್ದಿಲ್ಲ, ಪರಂತು ಒಂದು ಜಂಗಮ ವೇಷದೊಳಗ ಭಿಕ್ಷುಕ ವೇಷದೊಳಗೆ ಬಂದಾಗ ಅವನಿಗೆ ತಿರಸ್ಕಾರ ಮಾಡಿದಾಗ ಪರಮಾತ್ಮ ಸಹನ ಮಾಡಿಕೊಂಡ. ಅವ ಅಂದ ಇವನಿಗೆ ನಾನು ಕೊಟ್ಟಿನಿ, ನಾನೇ ಕೇಳಾಕ್ ಬಂದಿ, ನನಗೆ ಕೊಡಬೇಕು ಅಂತಕ್ಕಂಥ ಬುದ್ಧಿ ಬಂದಿಲ್ಲ ಇವನಿಗೆ, ಅದಕ್ಕೆ ಇವನಿಗೆ ಸರಿಯಾಗಿ ಶಿಕ್ಷೆ ಮಾಡಬೇಕು ಅನ್ನುವಂಥ ವಿಚಾರ ಪರಮಾತ್ಮನಿಗೆ ಬಂತದ. ಅವಾಗ ಏನ್ ಮಾಡಿದ ಅಂದ್ರೆ, ಇವ ಶ್ರೀಮಂತ ದಿನಾಲು ಬೆಳಗ್ಗೆ ಸ್ನಾನ ಮಾಡ್ಲಿಕ್ಕೆ ಊರ ಹತ್ರ ಒಂದು ನದಿ ಇತ್ತು, ಆ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದ ದಿನಾಲು ಬೆಳಿಗ್ಗೆ. ಅವ ಒಮ್ಮೆ ಸ್ನಾನಕ್ಕೆ ಹಿಂಗ್ ಹೋದಾಗ ಅವ ಸ್ನಾನ ಮಾಡಿ ಬರೋಕ್ಕಿಂತ ಮೊದಲೇ ಇವ ಪರಮಾತ್ಮನೇ ಆ ಶ್ರೀಮಂತನ ವೇಷದೊಳಗ ಮನೆಯೊಳಗೆ ಬಂದ್ಬಿಟ್ಟ. ಅವ ಶ್ರೀಮಂತ ಇನ್ನು ಅಲ್ಲೇ ನದಿಯಾಗಿದ್ದ, ಪರಮಾತ್ಮನೇ ಶ್ರೀಮಂತನ ವೇಷದಿಂದ ಬಂದ ಕೂಡಲೇ ಮನೆಯವ್ರಿಗೇನು ಗುರ್ತಾಗಿಲ್ಲ, ನಮ್ಮ ಮಾಲಕನೇ ಬಂದ ಅಂತ ತಿಳ್ಕೊಂಡು ಸುಮ್ಮನೆ ಇದ್ರು. ಅವ ಏನ್ ಮಾಡಿದ ಅಂದ್ರೆ ಬಂದು ತನ್ನ ಹೆಂಡರಿಗೆ ಮಕ್ಕಳಿಗೆ ಎಲ್ಲಾ ಸೇವಕರೆಲ್ಲ ಕರೆದು ಕುಂಡ್ರಿಸ್ದ, ಇವತ್ತ ನಮ್ಮ ಊರಿಗೆ ಒಬ್ಬವ ಬಹುರೂಪಿ ಬಂದಾನ. ಬಹುರೂಪಿ ಅಂದ್ರೇನು, ಯಾರ್ಯಾರ ಮನ್ಯಾಗ ಮಾಲಕರು ಹೆಂಗಿರ್ತಾರಲ್ಲ ಹಂಗ ರೂಪ ಹಾಕೊಂಡು ಬರ್ತಾನವ. ಅದಕ್ಕ ನಮ್ಮ ಮನೆಗೂ ಬಂದಗಿಂದಾನು ಬಹಳ ಎಚ್ಚರ. ಅದಕ್ಕ ನನ್ನಂಗ ಅಕಸ್ಮಾತ್ ಯಾರಾದರೂ ಬಂದ್ರೆ ಅವನಿಗೆ ಒಳಗೆ ಬಿಡಬೇಡ್ರಿ ಅಂತ ತಿಳ್ಕೊಂಡು ನಾಲ್ಕು ಮಂದಿಗೆ ಬಡಿಗೆ ಕೊಟ್ಟು ಬಾಗಲ್ದ ನಿಲ್ಲಿಸಿ ಇವ ಪರಮಾತ್ಮ ಒಳಗೆ ಕೂತ್ಕೊಂಡ ಮಾಲಕಿದ್ನಲ್ಲ. ಅವ ಸ್ನಾನ ಮಾಡಿ ದಿನ ಬರೋಂಗ ಬಂದ. ಬಂದ ಕೂಡಲೇ ಇವರು ಮಾಲಕರ ವೇಷದಲ್ಲಿ ಬಂದ ಕೂಡಲೇ ನೋಡಿದ್ರು, ಅಲೆ ನಮ್ಮ ಮಾಲಕ್ ಹೇಳ್ದಂಗ ಬಂದ ಬಿಟ್ಟಿವ ಅಂತ ಹೇಳಿ ಅವನಿಗೆ ಬಡಿ ಇಟ್ಕೊಂಡು ತರಿಬಿಟ್ಟು. ಅವ ಅಂದೆ, ನಾ ಇಟ್ಕೊಂಡೆ ಸೇವಕರು, ನೀವು ನನ್ನ ಒಳಗ್ ಹೋಲಿಕ್ ನೀವು ತಡಿತೀರಾ ಸರಿ ಅಂತ ತಿಳ್ಕೊಂಡು ಸರಸಾಕ್ ಹೋದ ಕೂಡಲೇ ಒಂದೆರಡು ಬಡಿಗೆಲಿ ಹೊಡೆದ ಬಿಟ್ರು. ಅವ್ರಂದ್ರೆ ನಮ್ ಮಾಲಕ್ ಒಳಗದಾನ, ನೀ ಅವ ಅಂದ್ರ ಅವ್ರು ಅವ ಅಂದ ಇದೆಯಲ್ಲಿ ಪಜಿತಿ ಬಂತಪ್ಪ ಅಂದ. ಮಾಲಕ್ ನಾನು, ನಾನು ಇಟ್ಕೊಂಡಿರ್ತಕ್ಕಂಥ ಸೇವಕರೆಲ್ಲ ಇವರು, ಪರಂತ ನನ್ನ ಗುರುತು ಹಿಡ್ಲಾರ್ದ ನನಗೆ ಹೊಡಿತಾರೆ ನನಗೆ ಬಡಿತಾರ ಅಂತ ತಿಳ್ಕೊಂಡು ಅವ ಅಂದ ನಾನು ನಿಮ್ ಮಾಲಕ್ ಅದೇನಪ್ಪ ನನಗ್ಯಾಕೆ ಬಡಿತಿರೋ ಅಂತ ಕೇಳಿದವ. ನೀವು ನಮ್ ಮಾಲಕ್ ಅಲ್ಲ, ನೀವೊಬ್ಬ ಬಹುರೂಪಿ ಇದೀರಿ, ನಮ್ ಮಾಲಕ್ ನಂಗ ವೇಷ ಹಾಕೊಂಡು ಬಂದಿರಿ ನೀವು, ಖರೆ ನಮ್ ಮಾಲಕ್ ಒಳಗದಾನೆ, ಅದಕ್ಕೆ ನಿಮ್ಮನ್ನ ಒಳಗ್ ಬಿಡಂಗಿಲ್ಲ ನಡಿ ಅಂತ ತಿಳ್ಕೊಂಡು ದರ ದರ ಇವನು ಎಳ್ಕೊಂಡು ಹೋಗಿ ಓಣಿಯಿಂದ ಹೊರಗೆ ಹಾಕ್ಬಿಟ್ರು. ಒಬ್ಬನೇ ಏನ್ ಮಾಡಕ್ ಸಾಧ್ಯ? ಶ್ರೀಮಂತ ಎಲ್ಲ ಖರೆ, ಪರಂತ ಎಲ್ಲಾರು ಇದ್ರ ಶ್ರೀಮಂತ, ಯಾರು ಇರ್ಲಿಕ್ಕೆ ಯಾರು ಶ್ರೀಮಂತ ಏನ್ ಮಾಡ್ತಾನೆ? ಅವಾಗ ಅವ ವಿಚಾರ ಮಾಡ್ದ, ನನ್ನವರೇ ನನ್ನ ಸೇವಕರೇ ನನ್ನ ಹೆಂಡ್ರೆ ನನ್ನ ಮಕ್ಕಳನ್ನು ಹೊರದು ಹೊರಗೆ ಹಾಕಿದ ಮೇಲೆ ನಾ ಯಾರ ಹತ್ರ ಹೋಗ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ, ಆಗಿನ ಕಾಲಕ್ಕೆ ಗೌಡ್ರು ಊರೊಳಗ ಎಲ್ಲ ನ್ಯಾಯ ನಿರ್ಣಯ ಮಾಡ್ತಿದ್ದ. ಅವಾಗ ಅವ ಸೀದಾ ಊರಿನ ಗೌಡ್ರ ಕಡೆಗೆ ಹೋದ. ನೋಡ್ರಿ, ನಮ್ ಮನ್ಯಾಗ ಯಾರೋ ಒಬ್ಬ ಬಂದಾನ ಒಳಗ ಹೊಕ್ಕಾನ, ಅದಕ್ಕ ನಮ್ಮ ಸೇವಕರಿಗೆ ನಮ್ಮ ಹೆಂಡ್ರಿ ಮಕ್ಕಳಿಗೆಲ್ಲ ಏನೋ ತಪ್ಪು ತಿಳಿದು ಕೊಟ್ಬಿಟ್ಟಾನೆ, ಅದಕ್ಕ ನನ್ನವರೇ ನನ್ನ ಒಳಗ್ ಬಿಡಕ್ಕಾಗಿಲ್ಲ, ಅದಕ್ಕೆ ಹೆಂಗಾರ ಮಾಡಿ ಅವನು ಹೊರಗೆ ಹಾಕಿ ನನ್ನ ಮನೆ ನನಗೆ ಕಬ್ಜಾ ಕೊಡಿಸ್ರಿ ಅಂತ ತಿಳ್ಕೊಂಡು ಗೌಡ್ರ ಕಡೆಗೆ ಹೋದ. ಗೌಡ್ರು ಅಂದ್ರು, ಏನಪ್ಪ ಹಿಂಗೆ ಹೆಂಗಾಯ್ತು ಅಂತ ತಿಳ್ಕೊಂಡು ಹೇಳಿ, ಏನಿಲ್ಲ ನೋಡಿ ನೀವು ತಯಸ್ ಅವನು ಕರೆಸ್ರಿ ಅಂತ ಹೇಳಿದ್ರು. ಅವಾಗ ಗೌಡ್ರು ಅವನು ಕರೆಸಿದ್ರು. ಇಬ್ರು ಹೆಂಗಿದ್ರಪ್ಪ ಅಂದ್ರೆ ಅವಳಿ ಜವಳಿ ಮಕ್ಳು ಇದ್ದಂಗಿದ್ರು, ಅವ್ರು ಏನು ಒಟ್ಟ ಪರಕ ಕಾಣುವಲ್ಲ. ಅವನು ಹಂಗದನ, ಇವನು ಹಂಗದನ, ಇದ್ರ ಯಾರ ಅಸಲಿ ಯಾರ ನಕಲಿ ಅಂತ ತಿಳ್ಕೊಂಡು ನಿರ್ಣಯ ಮಾಡೋದು ಗೌಡ್ರಿ ಕೂಡ ಬಹಳ ಕಷ್ಟ ಆಯ್ತು. ಅವಾಗ ನಿಮ್ಮಲ್ಲಿ ಯಾರ ಅಸಲಿ ಯಾರ ನಕಲಿ ಅಂತ ತಿಳ್ಕೊಂಡು ಹೆಂಗಪ್ಪ ಗುರುತು ಹಿಡಿಯೋದು ಅಂತ ತಿಳ್ಕೊಂಡು ಗೌಡ್ರು ಇಬ್ಬರನ್ನು ಕೇಳಿದಾಗ, ಅವಾಗ ಪರಮಾತ್ಮ ಇದ್ದಾನ ಸಾವುಕಾರ ವೇಷದೊಳಗ, ಗೌಡ್ರ ನಿಮಗ್ ಗುರುತು ಹಿಡಿಯಕ್ ಬರಂಗಿಲ್ಲ ಅಂದ್ರೆ ನಾನೊಂದು ಯುಕ್ತಿ ನಿಮ್ಗೆ ಹೇಳ್ತೇನೆ. ಈಗ ಮನಿ ಮಾಲಕ ನಾ ಅಂತ ನಾ ಅಂತಾನೆ, ನಾ ಅಂತ ಅವ ಅಂತಾನೆ, ಯಾರು ಅನ್ನೋದು ಗುರ್ತು ಹಿಡಿಬೇಕಾದ್ರೆ ಮನೆಯೊಳಗಿನ ಸಾಮಾನ ಬಗ್ಗೆ ಯಾರು ಸರಿಯಾಗಿ ಮಾಹಿತಿ ಕೊಡ್ತಾರೋ ಅವರು ಮನಿ ಮಾಲಕ ಅಂತ ತಿಳ್ಕೊರಿ. ಅದಕ್ಕೆ ಅವನ ಕಡೆ ಒಂದು ಲಿಸ್ಟ್ ಬರೆಸ್ರಿ, ನಾನು ಒಂದು ಲಿಸ್ಟ್ ಬರೆದು ಕೊಡ್ತೇನೆ. ಮನ್ಯಾಗ ಎಷ್ಟು ಕೋಲಿ ಅದಾವ, ಎಷ್ಟು ಕಪಾಟ ಅದಾವ, ಎಷ್ಟು ಕಿಡಿಕಿ ಅದಾವ, ಎಷ್ಟು ಬಾಗಿಲು ಅದಾವ, ಯಾವ ಪೇಟಿಯಾಗ ಏನು ಸಾಮಾನ ಅದ, ಇದೆಲ್ಲ ನಾನು ಬರಿತೀನಿ, ಅವನು ಬರಲಿ, ಯಾರು ಸರಿ ಬರೀತಾರ ಅವ್ರಿಗೆ ಮಾಲಕ್ ಅಂತ ಹೇಳ್ರಿ. ಈಗ ನಿಮ್ಗ ನಿಮ್ ಮನ್ಯಾಗ ಲಿಸ್ಟ್ ಕೊಡೋದು ನಿಮ್ಗೆ ಹೇಳಕ್ ಕಷ್ಟ. ಯಾವ ಪೇಟಿಯಾಗ ಎಷ್ಟು ಬಟ್ಟೆ ಇಟ್ಟಿರಿ ನಿಮ್ಗೇನು ಗುರುತಿರ್ತದೆ, ಇಟ್ಟಿರ್ತೀರ ಅಷ್ಟೇ ಖರೆ ನೆನಪಲ್ಲಿರ್ತದೆ. ಅದಕ್ಕೆ ಜೀವಾತ್ಮ ಅಲ್ಪಜ್ಞ ಅಂತ ಕರೆಸಿಕೊಂತಾನ, ಪರಮಾತ್ಮ ಸರ್ವಜ್ಞ ಅಂತ ಕರೆಸಿಕೊಳ್ತಾನ. ಈ ಜಗತ್ತಿನಾಗ ಏನದ ಎಲ್ಲಾ ಪರಮಾತ್ಮನಿಗೆ ಗುರುತಿರ್ತದ, ನಿಮ್ ಮನೆಯಿಂದ ಗುರುತಿರ್ತದ, ಹೊರಗಿನ ಮನೆಯವ್ರದ್ದು ಗುರುತಿರ್ತದ, ಆದ್ರೆ ನಿಮಗ ನಿಮ್ ಮನೆಯಿಂದ ಗುರುತಿರಂಗಿಲ್ಲ. ಆದ್ರೆ ನಾ ಮಾಲಕ ನಾ ಮಾಲಕ ಅಂತಿರ್ತೀರಿ. ಅವಾಗ ಎಲ್ಲಾ ಲಿಸ್ಟ್ ಬರೋದು ಕೂಡ ಅಂದ ಕೂಡಲೇ ಪರಮಾತ್ಮ ಇದ್ ನನ್ನ ಮಾಲಕ ವೇಷದಲ್ಲಿ, ಎಲ್ಲ ಸರಿಯಾಗಿ ಒಂದೂ ಬಿಡ್ಲಾರ್ದಂಗೆ ಎಲ್ಲ ಬರದವ. ಹಳೆ ಅರಿವು ಎಷ್ಟು ಅದವ, ಹೊಸ ಅರಿವು ಎಷ್ಟು ಅದವ, ಬೆಳ್ಳಿ ಸಾಮಾನ್ ಎಷ್ಟು, ಬಂಗಾರ ಸಾಮಾನ್ ಎಷ್ಟು, ಕಿಡಿಕಿ ಎಷ್ಟು, ಬಾಗಿಲೆಷ್ಟು, ಕಿಡಿಕಿ ಸಳಿ ಎಷ್ಟು, ಎಲ್ಲಾನು ಬರೆದು ಕೊಟ್ಟವ. ನೀವು ಅರ್ಧ ಮರ್ಧ ಗಾಬರಿಯಾಗಿದ್ದ ಸೇವಕರ ಕಡೆಯಿಂದ ಹೊಡೆತ ತಿಂದು ನೆನಪು ಮಾಡೇ ಮಾಡ್ತಾನೆ, ನೆನಪು ಮಾಡೇ ಮಾಡ್ತಾನ. ಆದ್ರೆ ಅರ್ಧ ಮರ್ಧ ನೆನಪಾದು ಅರ್ಧ ನೆನಪಲ್ಲ, ಅಂತೂ ಅರ್ಧ ಮರ್ಧ ಬರೆದು ಕೊಟ್ಟ. ಬರೋದು ಕೊಟ್ಟ ಪ್ರಕಾರ ಲಿಸ್ಟ್ ನೋಡ್ಲಿಕ್ಕಾಗಿ ಪರಮಾತ್ಮ ಕೊಟ್ಟದ ಲಿಸ್ಟ್ ಬರೋಬರಿ ಇತ್ತು. ಇವ ಏನು ಮಾಲಕ್ ಅಂತಿದ್ನಲ್ಲ, ಇವ ಕೊಟ್ಟ ಲಿಸ್ಟ್ನಾಗ ಅರ್ಧ ಬರ್ದನ ಅರ್ಧ ಬರ್ದಿಲ್ಲ. ಅವಾಗ ಅವ ಗೌಡ್ ಅಂದ, ಖರೆ ಖರೆ ಮಾಲಕ್ ಅಂದ್ರ ಇವನ ನೀ ಅಲ್ಲ ಅಂತ ತಿಳ್ಕೊಂಡು ಮಾಲಕನ ಹೊರಗೆ ಹಾಕ್ಬಿಟ್ಟ. ಇನ್ನ ಗೌಡ್ ನಿರ್ಣಯ ಅಂದ್ರೆ ಆಗಿನ ಕಾಲಕ್ಕೆ ಗೌಡ್ ನಿರ್ಣಯ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ನಿರ್ಣಯ ಇದ್ದಂಗ, ಅದು ಮತ್ ಮುಂದೆ ಎಲ್ಲಿ ಹೋಗಂಗ ಇಲ್ಲ. ಅವ ಅಂದ ಇನ್ ಯಾರ ಕಡೆ ಹೋಗ್ಬೇಕು, ಇನ್ ಊರಾಗ ಹೇಳೋರು ಕೇಳೋರು ಯಾರಲ್ಲ ಅಂತ ತಿಳ್ಕೊಂಡು ಇಷ್ಟು ಅವನಿಗೆ ಮನಸ್ಸಿಗೆ ಖೇದ ಆಯ್ತು. ಇದು ಎಂಥ ದೊಡ್ಡ ಆಪತ್ ಬಂತಪ್ಪ ನನಗ, ನನ್ನ ಮನೆಯವರ, ನನ್ನ ಹೆಂಡ್ರ, ನನ್ನ ಮಕ್ಕಳ ನನಗೆ ಹೊರಗೆ ಹಾಕತ್ತಿರ ಅಂದ ಬಳಿಕ ಇನ್ನ ಎಲ್ಲಿ ಹೋಗ್ಬೇಕಂತ ತಿಳ್ಕೊಂಡು ಅವಾಗ ಅನಿವಾರ್ಯ ನಿರ್ಗತಿಕನಾಗಿ ಆ ಹೊಳೆ ದಂಡ್ಯಾಗ ಒಂದು ಶಿವ ದೇವಾಲಯ ಇತ್ತು. ಇವ ದಿನಾಲು ಹೊಳೆ ಸ್ನಾನಕ್ಕೆ ಹೊಕ್ಕಿದಾದ್ರು ಒಂದ್ ದಿವಸನೂ ಗುಡಿಯಾಗ ಹೋಗಿ ದೇವರ ನಮಸ್ಕಾರ ಮಾಡಿದ್ದಿಲ್ಲ. ಅದಕ್ಕೆ ಹೇಳ್ತಾರ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ, ಅವಾಗ ಸೀದ ಹೊಳೆಗೆ ಹೋದ, ಮತ್ತೊಮ್ಮೆ ಸ್ನಾನ ಮಾಡಿದ, ಒಂದು ಕಮಲದಾಗ ನೀರು ತಗೊಂಡ, ಆ ಶಿವ ದೇವಾಲಯ ಗುಡಿಯೊಳಗೆ ಹೋದ, ಶಿವ ಈಗ ನಿನ್ನ ಹೊರತು ನನಗೆ ಯಾರು ಗತಿ ಇಲ್ಲ ಅನ್ನೋ ಬುದ್ಧಿ ಬಂತವ. ಯಾಕ ಊರನ್ನವ್ರು ಕೇಳವಲ್ರು, ಮನೆಯನ್ನವ್ರು ಕೇಳವಲ್ರು, ಗೌಡ ಕೇಳವಲ್ಲ, ಯಾರು ನನ್ನ ಮಾತ್ರ ನಂಬಂಗಿಲ್ಲ, ನನಗೆ ನಕಲಿ ಅಂತಾರೆ. ನಕಲಿ ಅಸಲಿ ಆಗ್ಯಾನ, ಅಸಲಿ ನಕಲಿ ಆಗ್ಯಾನೆ, ಅದಕ್ಕೆ ಇನ್ನೇನ್ ಮಾಡೋದು ಅಂತ ತಿಳ್ಕೊಂಡು ನಿರ್ಗತಿಕನಾಗಿ ಯಾರು ಇಲ್ಲವರಿಗೆ ದಿಕ್ಕಿಲ್ಲವರಿಗೆ ದೇವರ ಗತಿ ಅಂತ ತಿಳ್ಕೊಂಡು ಹೋಗಿ ದೇವರ ಮೇಲೆ ಅಭಿಷೇಕ ಮಾಡ್ಕೋಂತ ಮಂತ್ರ ಹೇಳ್ಕೋಂತ ಕುಂತ ಮತ್ತೆ ಇನ್ನೇನ್ ಮಾಡ್ತಿದ್ರು, ಅವ್ರ ಬೇರೆ ಗತಿನೇ ಇಲ್ಲ. ಅವನು ಒಂದ್ ದಿವಸ ಆತು, ಎರಡ್ ದಿವಸ ಆತು, ಮೂರು ದಿವಸ ಆಯ್ತು, ಹೊಟ್ಟೆಯಾಗ ಕೂಳಿಲ್ಲ. ಹಸಿವೆ ಆದ್ರೆ ಅದೇ ನೀರ ಕುಡಿಬೇಕು, ಲಿಂಗಕ್ಕೆ ಅಭಿಷೇಕ ಮಾಡಬೇಕು, ಅವಾಗ ಕೆಳ ನೀರು ಹಿಡ್ಕೊಂಡು ತೀರ್ಥ ಕುಡಿಬೇಕು ಎಂದು ದೇವರ ಪೂಜೆ ಮಾಡಿದವಲ್ಲ, ದೇವರ ತೀರ್ಥ ಕುಡ್ದವಲ್ಲ, ಇವತ್ ಮೂರು ದಿವಸ ತೀರ್ಥ ಬಿಟ್ಟು ಮತ್ತೇನು ಸಿಕ್ಕೇ ಇಲ್ಲ. ಅವನು ಆ ತೀರ್ಥ ಪ್ರಾಶನ ಮಾಡಿದಾನೆ, ಶಿವ ದೇವಾಲಯದಲ್ಲಿ 24 ತಾಸು ಅಲ್ಲೇ ಕೂತ್ಕೊಂಡನ, ದೇವರ ಮುಟ್ಟಿ, ದೇವರ ಪೂಜೆ ಮಾಡಿ, ದೇವರ ತೀರ್ಥ ತಗೊಂಡು ದೇವರದೇ ಧ್ಯಾನ ಮಾಡ್ತಾ 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 ಮೂರು ದಿವಸ ಕಾಲ ಕಳೆದಾಗ ಅವಾಗ ಪರಮಾತ್ಮನಿಗೆ ಅನಿಸ್ತಂತ. ಅಂತೂ ಇಂತೂ ಸ್ವಲ್ಪ ಸ್ವಲ್ಪ ಬುದ್ಧಿ ಇವನು ಸುಧಾರಣೆ ಆಗ್ಯದ. ಅದಕ್ಕೆ ಇವನ ಸಂಸಾರ ನಾ ಕೊಳ್ಳ ಕಟ್ಕೊಂಡು ಏನ್ ಮಾಡೋದು ಅಂದ ಪರಮಾತ್ಮ. ಯಾಕಂದ ಅವನು ವಿಶ್ವ ಕುಟುಂಬಿ ಆತ, ಜಗತ್ತೇ ಅವಂದಿರುವಾಗ ಎಲ್ಲಾ ಬಿಟ್ಟುಕೊಟ್ಟಿ ಸಾವುಕಾರಂದ ಹೊಲ ಮನಿ ನಂದಂತ ನಾ ಬಂದು ಕೂತ್ಕೊಂಡೇನು, ಮತ್ ನಾ ಸಂಸಾರದಲ್ಲಿ ಸಿಲುಕೊಲ್ಲು ಪಾಳೆ ಬಂದಿತ್ತು. ಅದಕ್ಕೇನ್ ಅವನು ಅವನಿಗೆ ಕೊಟ್ಟು ಹೋಗೋನು, ಆದ್ರೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಹೋಗೋಣ ಅಂತ ತಿಳ್ಕೊಂಡು ಹೇಳಿ ಇವ ಸಾವುಕಾರ ಅಲ್ಲಿ ಕೂತ್ಕೊಂಡಿದ್ದಲ್ಲ ಗುಡಿಯಾಗ, ಅಲ್ಲಿ ಇವ ಪರಮಾತ್ಮ ಹೋದ. ಹೇಗ ಹೋದ ಅಂದ್ರೆ, ಮೊದಲು ಹೆಂಗ ಭಿಕ್ಷಾ ಬೇಡಾಕ ಜಂಗಮ ವೇಷದಲ್ಲಿ ಬಂದಿದ್ನಲ್ಲ, ಆ ವೇಷದೊಳಗೆ ಹೋದ ಅಲ್ಲಿಗೆ. ಅವ ನನಗೆ ಯಾರು ಗತಿ ಇಲ್ಲ ಅಂತ ತಿಳ್ಕೊಂಡು ಕಣ್ಣ ನೀರು ಸುರಿಸ್ತಾ ಕೂತ್ಕೊಂಡಿದ್ದ. ಇವ ಜಂಗಮ ವೇಷದಲ್ಲಿ ಹೋದ್ನಲ್ಲ, ಹೋದ ಕೂಡಲಿ ಯಾಕ್ರಿ ಸಾವುಕಾರ ಇಲ್ಲ್ಯಾಕ ಕತ್ಕೊಂತ ಕುಂತೀರಿ ಅಂತ ಕೇಳಿದ. ಎಲ್ಲಿ ಸಾವುಕಾರಪ್ಪ ಈಗ ನಾನಂದವ, ಎಲ್ಲ ಇದ್ರ ಸಾವುಕಾರ ಎಲ್ಲ ಕಳ್ಕೊಂಡ ಮೇಲೆ ಎಲ್ಲಿ ಸಾವುಕಾರಿಗಿತ್ತಾನ ಹೋದ್ರಿ, ಹಿಂಗ್ಯಾಕ ಆತ್ ನಿಮ್ ಗತಿ ಹಿಂಗ್ಯಾಕ ಬಂತು ಅಂದ್ರೆ, ಬಹುತೇಕ ನಿನಗ ನಾನು ಅಪಮಾನ ಮಾಡಿದ್ನೆಲ್ಲ ಬಹುತೇಕ ಅದರ ಪ್ರತಿಫಲ ನಿಂಗಾದಂಗ ಕಾಣುತ್ತದ. ಎಂದ ನಿನಗೆ ನಾನು ಬಡದು ಹೊಡೆದು ದರ ದರ ಎಳ್ಕೊಂಡು ಬಂದು ನಾನು ಓಣಿಯಿಂದ ಹೊರಗೆ ಹಾಕಿದ್ನಲ್ಲ, ಅದ್ರ ಮರು ದಿವಸ ನನಗಂತ ಪಾಳೆ ಬಂತು. ಅದಕ್ಕ ನಿನಗ ಮಾಡಿರ್ತಕ್ಕಂಥ ಅಪರಾಧದ ಪ್ರಾಯಶ್ಚಿತ್ತ ನಾಯಿಗೆ ಅನುಭವ ಮಾಡ್ಲಿಕ್ಕೆ ಹತ್ತಿದ್ದೇನೆ. ಯಾವನೋ ಒಬ್ಬವ ನನ್ನ ಮನ್ಯಾಗ ನನ್ನಂಗಾಗಿ ಒಳಗೆ ಹೋಗ್ಬಿಟ್ಟಿದ್ದಾನೆ, ಯಾರು ಅನ್ನೋದು ಗುರ್ತಿಲ್ಲ. ಅದಕ್ಕ ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಸೇವಕರು ನನ್ನ ಗುರುತು ಹಿಡಿತಾ ಇಲ್ಲ. ಅದಕ್ಕೆ ಅನಿವಾರ್ಯವಾಗಿ ಎಲ್ಲ ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದೇನೆ. ಮತ್ತೀಗ ನಿಮಗೆ ಏನ್ ಮಾಡ್ಬೇಕನ್ನಿಸ್ತದ, ಏನ್ ಮಾಡ್ಬೇಕು? ಸುಮ್ಮ ಸಾಯ್ತಾನೆ ಇದೆ ದೇವರ ಗತಿ ಅಂದ್ ಕುಂಡ್ರು, ಇದ್ರರ್ಥ ಮತ್ತೇನು ಗತಿನೇ ಇಲ್ಲ, ನನಗೆ ಎಲ್ಲಿ ಹೋಗಿ ದಾರಿನೇ ಇಲ್ಲ ಅಂದವ. ಮತ್ತಿಲ್ಲಿವರೆಗೆ ಯಾವುದಕ್ಕ ನಂದು 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 ಅಂತಿದ್ರಲ್ಲಿ ನಿಮ್ದು ಹೌದನು ಅಂತ ಕೇಳಿದ. ಅವ ಅಂದ, ನಂದು ಅಂತಿದ್ದೆಲ್ಲ ಭ್ರಮ, ಇವತ್ ನನಗೇನ್ ಅನುಭವ ಆಗತ್ತಪ್ಪ ಅಂದ್ರೆ ಯಾವುದು ನಂದು ಅನ್ನುವಂತಹದ್ದು ಯಾವುದು ಇಲ್ಲ, ನನ್ನವರನ್ನುವಂಥವರು ಯಾರು ಇಲ್ಲ ಜಗತ್ತಿನಲ್ಲಿ. ಸುಮ್ಮನೆ ಯಾವುದೋ ಒಂದು ನಿಮಿತ್ತಕ್ಕಾಗಿ ನನ್ನವರು ನಾನಂತ ಅಂತಿರ್ತೇನೆ ಖರೆ, ಆದ್ರೆ ವಿಚಾರ ಮಾಡಿ ನೋಡಿ ಇವತ್ತು ನನಗೆ ಅನುಭವ ಬಂದದೇನಪ್ಪ ಅಂದ್ ಮೂರು ದಿವಸದಾಗ, ನನ್ನವರನ್ನುವಂಥವ್ರು ಯಾರು ಇಲ್ಲ, ನಿಜವಾಗಿ ನನ್ನವರು ಯಾರಾದ್ರೂ ಇದ್ರೆ ದೇವರೇ ಹೊರತಾಗಿ ಬೇರೆ ಯಾರು ಇಲ್ಲ ಅಂತ ಅವನಿಗೆ ಅನುಭವ ಬಂತು. ಅದಕ್ಕನ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರ ಇಲ್ಲವಯ್ಯ ಅಂತ ಹೆಂಗ್ ಬಸವನ್ ಹೇಳಿದ್ರಲ್ಲ, ಆ ಸ್ಥಿತಿ ಅವನಿಗೆ ನಿಜವಾಗಿ ಅನುಭವ ಬಂತವ. ಇಷ್ಟೆಲ್ಲ ಆದಾಗ ಅವಾಗ ಅಲ್ಲೇನ ಜಂಗಮ ವೇಷದಲ್ಲಿ ಏನಿದ್ನಲ್ಲ ಆತ, ಅವಲ್ಲೇ ಪರಮಾತ್ಮ ಪ್ರತ್ಯಕ್ಷನಾದ. ಪರಮಾತ್ಮ ರೂಪದಲ್ಲಿ ಪ್ರತ್ಯಕ್ಷನಾಗ ಸಾವುಕಾರ ಅವನಿಗೆ ಪಾದ ಹಿಡ್ಕೊಂಡು ಬಹಳ ದುಃಖಪಟ್ಟು ಅಳಗತ್ತ, ಪರಮಾತ್ಮ ಏನಿದು ನಿನ್ನ ದರ್ಶನ ಆಯ್ತು, ನನಗೆ ಬಹಳ ಸಂತೋಷ ಆಯ್ತು, ಬರ್ ನನ್ನ ಜೀವನದಲ್ಲಿ ಗತಿ ಹಿಂಗೆ ಯಾಕಾಯ್ತು ಅಂತ ಕೇಳಿದ್ರೆ, ಪರಮಾತ್ಮ ಹೇಳಿದಂತ ನಾನೇ ಭಿಕ್ಷುಕನಾಗಿ ಭಿಕ್ಷಾ ಬೇಡಕ್ ಬಂದಿದ್ದೆ ನಿನ್ನ ಹತ್ರ, ಅದಕ್ಕೆ ನಾನು ಮೊದಲು ಎಲ್ಲರಿಗೆ ಕೊಡ್ತಾ ಇದ್ದೇನೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎಲ್ಲವೂ ನಾನೇ ಕೊಟ್ಟಿರ್ತೇನೆ, ನಾನೇ ಕೊಟ್ಟ ಅಕಸ್ಮಾತ್ ಒಮ್ಮೆ ಏನೋ ಸುಮ್ ಶಾಂಪಲ್ ಕೇಳಾಕ್ ನಾನು ಬಂದಿರ್ತೇನೆ, ಹಾಗೆ ನಿನ್ನ ಹತ್ರ ಕೇಳಾಕ್ ಬಂದಾಗ ನನಗೆ ಅಪಮಾನ ಮಾಡಿದಲ್ಲ, ಅದರ ಪ್ರತಿಫಲ ಈಗ ನೀ ಅನುಭವ ಮಾಡ್ತಾ ಇದೆ. ಆದರೆ ಈಗ ನಿನಗೆ ಪ್ರಾಯಶ್ಚಿತ್ತ ಆಗ್ಯದ, ಪಶ್ಚಾತ್ತಾಪ ಆಗ್ಯದ, ಏನಡ್ಡಿಲ್ಲ, ಈಗ ನಿನ್ನ ಸ್ನಾನ ಮಾಡಿ ನಿನ್ನ ಮನೆಗೆ ಹೋಗು, ನಿನ್ನ ಹೆಂಡರು ಮಕ್ಕಳು ನಿನ್ನ ಗುರುತಿಡಿತಾರೆ, ಮತ್ತೆ ಯಥಾಪ್ರಕಾರವಾಗಿ ನಿನ್ನ ಸಂಸಾರ ಸಾಗಿಸು ಅಂತ ತಿಳ್ಕೊಂಡು ಹೇಳಿದ್ರೆ ಅವ ಅಂದ, ನನಗೆ ಮನೆಗೆ ಹೋಗಕ್ ಧೈರ್ಯ ಇಲ್ಲ ಅಂದ. ಯಾಕಂದ್ರೆ ಒಂದ್ ಸರಿ ಹೊಡಿಸಿಕೊಂಡ ರಗಡಾಗ್ಯದ, ಬಯಸ್ಕೊಂಡು ರಗಡಾಗ್ಯದ, ಮತ್ ಹೊಳ್ಳ ಮುಳ್ಳ ಅದ ಕತ್ತೆ ಆದ್ರೆ ಚಂತೆ ಬ್ಯಾಡ ನನಗೆ, ಅದಕ್ಕೆ ನಾನು ಹೋಗೋದಿಲ್ಲ ಅಂತಂದಾಗ, ಇಲ್ಲ ನಾನೇ ನಿನ್ನಂಗ ಆಗಿ ಹೋಗಿದ್ದೆ, ಈಗ ನಾನೇ ಇಲ್ಲದೇನೆ, ನೀ ಹೋದ್ರಾದ್ರೆ ಮತ್ತು ಆಳಗ ಯಾರು ಇಲ್ಲ, ನಿನಗೇನ್ ಚಿಂತೆ ಮಾಡು ಹೋಗು ಅಂತ ತಿಳ್ಕೊಂಡು ಹೇಳಿದಾಗ, ಅವಾಗ ಹೋಗು ಕಾಲಕ್ಕೆ ಪರಮಾತ್ಮನ ಹೇಳಿದಂತ, ನೀನು ಹೋಗಿ ಅಲ್ಲಿರು, ಆದರೆ ಯಾರದಂತಿರು ನಂದಂತಿರ್ಬೇಡ, ಇದೆಲ್ಲವೂ ದೇವರದೇ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಬುಂಜೀತಃ ಮಾಘೃದಃ ಕಶ್ಯ ಸ್ವಿದ್ಧನಂ. ಯಾವುದಕ್ಕೆ ನಾವು ನಂದು ನಂದು ಅಂತ ಕರೀತಾ ಇದೆ, ವಾಸ್ತವಿಕ ಯಾವುದು ನಮ್ಮದಲ್ಲ. ಸ್ವಲ್ಪ ದಿನ ನಮ್ದು ನಂದು ಅಂತೀವಿ, ಆಮೇಲೆ ನಾವು ಹೋದ ಮೇಲೆ ಇನ್ನೊಬ್ರು ಬಂದು ನಂದು ನಂದು ಅಂತಾರೆ, ಅವ್ರು ಹೋದ ಮೇಲೆ ಮುಂದೆವ್ರು ಬಂದು ನಂದು ನಂದು ಅಂತಾರೆ, ಹಿಂಗ ನಂದ್ ನಂದ್ ಅನ್ನೋರು ಹೋಗ್ತಾರ, ಮತ್ ಹೊಸಬ್ರು ಬರ್ತಾರ, ಮತ್ ಹೋಗ್ತಾರ, ಹೊಸಬ್ರು ಬರ್ತಾರ. ಆದ್ರೆ ಇದು ಭೂಮಿ ಯಾರದು ಅಂದ್ರೆ ಯಾರದು ಅಲ್ಲ, ಇದು ದೇವರದೇ ಭೂಮಿ ಅಂತ ಹೇಳ್ತಾರೆ. ಅದಕ್ಕೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಬುಂಜೀತಃ ಮಾಘೃದಃ ಕಶ್ಯ ಸ್ವಿದ್ಧನಂ. ಅದಕ್ಕೆ ಉಪನಿಷತ್ ನಮ್ಗೆ ಹೇಳ್ತದ, ಜೀವಾತ್ಮ ನೀನು ಸುಖ ದುಃಖಗಳನ್ನು ಅನುಭವ ಮಾಡಕ್ ಈ ಪ್ರಪಂಚದಲ್ಲಿ ಬಂದೀಯ. ಅದಕ್ಕೆ ಜಗತ್ತನ್ನ ಸೃಷ್ಟಿ ಪರಮಾತ್ಮ ಯಾರ ಸಲಹೆ ಮಾಡಿದಪ್ಪ ಅಂದ್ರೆ ಜೀವಿಗಳ ಸಲುವಾಗಿ ಮಾಡಿದಾನೆ, ಪರಮಾತ್ಮನ ಸಲುವಾಗಿ ಪ್ರಪಂಚ ಇಲ್ಲ. ಅದಕ್ಕೆ ಈ ಜಗತ್ತಿನಲ್ಲಿ ಹುಟ್ಟಿ ಬಂದು ಸುಖ ದುಃಖವನ್ನು ಅನುಭವ ಮಾಡತಕ್ಕಂಥ ಏನು ಜೀವಿಗಳದಲ್ಲ ಅವರಿಗೆಲ್ಲರಿಗೆ ಭೋಕ್ತಾ 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 ಅಂತ ಕರೆದ. ಇನ್ನು ಭೋಗ್ಯ ಅಂದ್ರೆ ಯಾವ್ದಪ್ಪ ಅಂದ್ರೆ ಈ ಶಬ್ದ ಸ್ಪರ್ಶ ರೂಪಾತ್ಮಕವಾಗಿರ್ತಕ್ಕಂಥ ಪ್ರಪಂಚದಲ್ಲ, ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಮುಂತಾದ ಪಂಚಮಹಾಭೂತಗಳು, ಈ ಭೂತಗಳಿಂದ ಉತ್ಪನ್ನವಾಗಿರ್ತಕ್ಕಂಥ ಭೌತಿಕವಾದ ಪ್ರಪಂಚ ಲೋಕ ನಾವು ಭೋಗ್ಯ ಅಂತ ಕರಿತಿದ್ದೇವೆ. ಇದನ್ನ ಯಾಕೆ ಮಾಡ್ಯಾನ ಪರಮಾತ್ಮ ಅಂದ್ರೆ ನಮ್ಮ ಸಲುವಾಗಿಯೇ ಮಾಡಿದ. ನೀವೆಲ್ಲ ತಂದೆ ತಾಯಿಗಳು ಮನೆಯಲ್ಲಿ ಬೇಕಾದಷ್ಟು ಕಷ್ಟಪಟ್ಟು ದುಡಿದು ಹೊಲ ಮನೆ ಎಲ್ಲ ಗಳಿಸಿಡ್ತೀರಿ, ಬಂಗಾರ ಬೆಳೆ ಗಳಿಸಿಡ್ತೀರಿ, ಯಾರ ಸಲುವಾಗಿ ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸುಖವಾಗಿರ್ಲ ಅಂತ ತಿಳ್ಕೊಂಡು ಹೆಂಗ ತಂದೆ ತಾಯಿಗಳು ಮಕ್ಕಳ ಸಲುವಾಗಿ ಗಳಿಸ್ತಾ ಇದ್ದಾರೆ, ಅದೇ ಪ್ರಕಾರವಾಗಿ ಜಗತ್ತಿನ ತಂದೆ ತಾಯಿರ್ತಕ್ಕಂಥ ಪರಮಾತ್ಮ ಇವ್ರು ಯಾರ ಸಲುವಾಗಿ ಮಾಡಿಟ್ರಪ್ಪ ಅಂದ್ರೆ ನಮ್ಮ ಸಲುವಾಗಿ ಜೀವಿಗಳ ಸಲುವಾಗಿ ಮಾಡಿಟ್ರ. ಅದಕ್ಕೆ ಈ ಜಗತ್ತನ್ನುವಂತಹದ್ದು ಭೋಗ್ಯವಾದ ವಸ್ತು ಜೀವಿಗಳ ಸಲುವಾಗಿದೆ, ಇದನ್ನು ಅನುಭವ ಮಾಡತಕ್ಕಂಥ ಜೀವಿಗಳಿಗೆ ಭೋಕ್ತಾ ಅಂತ ಕರೀತಾರೆ. ಹಾಗಾದ್ರೆ ಪರಮಾತ್ಮ ಏನಪ್ಪ ಅಂದ್ರೆ ಅವನಿಗೆ ಪ್ರೇರಹಿತ ಅಂತ ಕರೀತಾರೆ. ಅಂದ್ರೆ ಜಗತ್ತಿನಲ್ಲಿ ಏನೆಲ್ಲ ನಡಿಬೇಕಾದ್ರೆ ಅವನ ಒಂದು ಸಂಕೇತದಿಂದ ಎಲ್ಲ ನಡೀತದೆ. ತೇನವಿನ ತೃಣಮಪಿ ನ ಚಲತಿ ಅಂತ ಹೇಳ್ತಾರೆ. ಪರಮಾತ್ಮನ ಆದೇಶ ಇಲ್ಲಾರ್ದನೆ ಪರಮಾತ್ಮನ ಅನುಗ್ರಹ ಆಗಲಾರ್ದೆ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಅವನ ಪ್ರೇರಕ ಶಕ್ತಿ ತೆಗೆದುಕೊಂಡು ಎಲ್ಲರನ್ನೂ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಹೋಗ್ತೀವಿ, ಬರ್ತೀವಿ, ನೋಡ್ತೀವಿ, ಕೊಡ್ತೀವಿ, ಕೇಳ್ತೀವಿ ಅಂತ ಅಂತೀವಿ. ಅಲ್ಲದೆ ಯಾರ ಬಲೆಯಿಂದ ನಾವು ನೋಡ್ತೀವಿ ಅಂದ್ರೆ ಪರಮಾತ್ಮನ ಬಲೆಯಿಂದ ನಾವು ನೋಡೋದು. ಅಕಸ್ಮಾತ್ ನಮ್ಮ ದೇಹದಲ್ಲಿ ಆತ್ಮರೂಪವಾಗಿರ್ತಕ್ಕಂಥ ಪರಮಾತ್ಮ ಈ ದೇಹವನ್ನು ಬಿಟ್ಟು ಹೋದ ಅಂದ್ರೆ ನಮ್ಮ ನೋಡಕ್ಕಾಗಂಗಿಲ್ಲ, ಕೇಳಕ್ಕಾಗಂಗಿಲ್ಲ, ಹೋಗೋದಿಲ್ಲ, ಬರೋದಿಲ್ಲ, ಅಲ್ಲೇ ಶರೀರ ಬಿದ್ದು ಬಿಡ್ತದೆ. ಅದಕ್ಕ ಸತ್ತ ದೇಹಕ್ಕ ಜೀವಿತವಾದ ದೇಹಕ್ಕೆ ಏನು ವ್ಯತ್ಯಾಸ? ಶರೀರ ನೋಡ್ಲಿಕ್ಕೆ ಎರಡು ಒಂದೇ ಇರ್ತವೆ, ಆದರೆ ಒಳಗ ಜೀವಾತ್ಮ ಇರುವಂತಹ ಶರೀರಕ್ಕ ಒಳಗ ಜೀವಾತ್ಮ ಇಲ್ಲದಿರುತ್ತ ಶರೀರಕ್ಕೆ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಒಳಗ ಜೀವ ಇರುವಂತಹ ದೇಹ ಅದು ಸರಿಯಾಗಿ ತಾನೇ ಕುಂಡಿರ್ತದ, ಆದ್ರೆ ಒಳಗಿಂದ ಹೋಗಿರುವಂತಹ ದೇಹಕ್ಕೆ ಕುಂಡ್ರಾಕ್ ಬರಂಗಿಲ್ಲ. ಅದಕ್ಕೇನ್ ಮಾಡ್ಬೇಕಾಗ್ತದ? ನೀವು ಕುಂಡ್ರಿಸ್ಬೇಕಾಗ್ತದೆ. ನೀವು ಕುಂಡ್ರಿಸ್ತೀರಲ್ಲ, ಸತ್ತಿರುವಂತಹ ದೇಹಕ್ಕೆ ಹೆಂಗ್ ಕುಂಡ್ರಿಸ್ತೀರಿ? ಅದು ಸ್ವಂತ ಕುಂಡ್ರಾಕ್ ಬರಂಗಿಲ್ಲ. ಇಲ್ಲೊಂದು ಹಗ್ಗ ಕಟ್ಟಿ ಅಲ್ಲೊಂದು ಬಡಿಯೋದು, ಇಲ್ಲಿ ಹಗ್ಗ ಕಟ್ಟಿ ಕಡೆ ಗೂಟಕ್ಕೆ ಕಟ್ಟೋದು. ಈಗ ನೀವು ಹೆಂಗ್ ಕೂತ್ಕೊಂಡಿರಿ? ಹಗ್ ಬೇಡ, ಗೂಟ್ ಬೇಡ, ಆರಾಮ್ ನೀವ ಕೂತ್ಕೊಂಡ ಹಂಗ ಸತ್ತ ದೇಹ ಕುಂಡ್ರ ಕುಂಡಿರ್ತಾನ, ಅದು ಕುಂಡ್ರಾಕ್ ಬರಂಗಿಲ್ಲ. ಅದಕ್ಕೆ ನೀವು ಕುಂಡ್ರಿಸ್ಬೇಕಾಗ್ತದೆ. ಮತ್ತ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಒಳಗಿರುವಂತ ಶಿವ ಹೋದ ಮೇಲೆ ಇದು ಶವ ಅಂತ ಕರೆಸಿಕೊಳ್ತದೆ. ಎಲ್ಲಿವರೆಗೆ ಒಳಗ ಶಿವ ಅದಾನೆ ಅಲ್ಲಿವರೆಗೆ ಇದು ಮಂಗಲಮಯವಾಗಿ ಕಾಣುತ್ತದೆ. ಎಲ್ಲಾರು ನಿಮ್ಮನ್ನು ಮುಟ್ತಾರೆ, ತಟ್ತಾರೆ. ಅಕಸ್ಮಾತ್ ಶಿವ ಹೋದ ಅಂದ್ರೆ ಅದನ್ನ ಯಾರು ಮುಟ್ಟಂಗಿಲ್ಲ ಜಲ್ದಿ. ಯಾಕೆ ಮುಟ್ಟಂಗಿಲ್ಲ? ಮುಟ್ಟಿದ್ರೆ ಮತ್ತೆ ಜಳಕ ಮಾಡಬೇಕಾಗ್ತದ ಅಂತಾರ. ಮುಟ್ಟಿದ್ರೆ ಮೈಲಿಗೆ ಬರ್ತದೆ. ಅದಕ್ಕೆ ಎಲ್ಲಿವರೆಗೆ ಒಳಗ ಶಿವ ಅದಾನೆ ಅಲ್ಲಿವರೆಗೆ ದೇಹ ಮಂಗಲವಾಗಿ ತೋರ್ತಿರ್ತದೆ. ಶಿವ ಹೋದ ಅಂದ್ರೆ ಇದಕ್ಕೆ ನಾವು ಶವ ಅಂತ ಕರಿತೀವಿ. ಅದು ಅಮಂಗಲ ಆಕ್ಕದ, ಅಪವಿತ್ರ ಆಕ್ಕದ, ಮೈಲಿ ಆಕ್ಕದ. ಅದನ್ನು ಮುಟ್ಟಿದ್ರೆ ನಾವೆಲ್ಲ ಸ್ನಾನ ಮಾಡಬೇಕಾಗ್ತದ. ಅದಕ್ಕೆ ಜಗತ್ತಿಗೆ ಮಂಗಲ ರೂಪ ಇರತಕ್ಕಂಥ ಪರಮಾತ್ಮ ಎಲ್ಲಾರು ಒಳಗಿದ್ದುಕೊಂಡು ಎಲ್ಲರಿಗೂ ಒಂದು ಪ್ರೇರಕ ಶಕ್ತಿ ಕೊಡ್ತಾರೆ. ಅಂದ್ರೆ ನಾವು ಏನೇ ಮಾಡಬೇಕಾದ್ರೂ ಕೂಡ ಯಾರು ಪ್ರೇರಣೆ ಮಾಡ್ತಾರಪ್ಪ ಅಂದ್ರೆ ದೇವರ ಪ್ರೇರಣೆ ಮಾಡ್ತಾನವ. ನೀವು ಅನ್ಬೋದು ಹಂಗಾದ್ರೆ ಒಬ್ಬ ಮನುಷ್ಯ ಕಳ್ಳತನ ಮಾಡ್ತಾನೆ, ಒಬ್ಬ ಮನುಷ್ಯ ಪ್ರವಚನ ಕೇಳಕ್ ಬರ್ತಾನೆ. ಈ ಸತ್ಸಂಗ್ ಬರುವಂತವರಿಗೆ ಪ್ರೇರಣೆ ಕೊಡೋನು ಪರಮಾತ್ಮನೇ, ಮತ್ತಲ್ಲೇ ಕಳ್ಳತನ ಮಾಡಕ್ ಹೋಗೋನಿಗೆ ಪ್ರೇರಣೆ ಕೊಡೋನು ಪರಮಾತ್ಮನೇ, ಮತ್ ಪರಮಾತ್ಮ ಹಂಗು ಹಿಂಗು ಎರಡು ಕೆಲಸ ಮಾಡ್ತಾನೇನು ಅಂತ ಹಿಂಗ್ ವಿಚಾರ ಮಾಡುವ. ಒಬ್ಬರಿಗೆ ಕಳ್ತನ ಮಾಡಕ್ ಹಸ್ತಾನ, ಒಬ್ಬರಿಗೆ ಪ್ರವಚನ ಕೇಳಕ್ ಹಸ್ತಾನ, ಒಬ್ಬನಿಗೆ ಪೂಜೆ ಮಾಡಕ್ ಹಸ್ತಾನ, ಮತ್ತು ಪ್ರೇರಣಾ ಕೊಡ ಅವನೇ ಅಂದ್ರೆ ಎಲ್ಲಾರು ಒಂದೇ ರೀತಿ ಚಲೋ ಕೆಲಸ ಮಾಡಬೇಕಾಗಿತ್ತಲ್ಲ. ದೇವರು ಪ್ರೇರಣಾ ಮಾಡ್ತಾರಂದ್ರೆ ಎಲ್ಲರೂ ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರವಚನ ಕೇಳಬೇಕು, ಸತ್ಸಂಗ ಕೇಳಬೇಕು. ಅದನ್ನು ಬಿಟ್ಟುಕೊಟ್ಟು ಕೆಲವರು ಹಂಗ ಕೆಲವರು ಹಿಂಗಿರ್ತಾರೆ. ಮತ್ತೆ ಇದಕ್ಕೇನು ಕಾರಣ ಅಂತ ಕೇಳಿದ್ರೆ, ಪರಮಾತ್ಮನ ಶಕ್ತಿ ನಮಗೆ ಪ್ರೇರಣಾ ಕೊಡ್ತದೆ, ಆದ್ರೆ ನಮ್ಮ ನಮ್ಮ ಕರ್ಮಾನುಸಾರವಾಗಿ ನಾವು ನಮ್ಮ ವ್ಯವಹಾರದಲ್ಲಿ ಪ್ರವೃತ್ತರಾಗ್ತೀವಿ ಅಂತ ಹೇಳ್ತಾರೆ. ಈಗ ವಿದ್ಯುತ್ ಅನ್ನುವಂತಹ ಒಂದು ಶಕ್ತಿ ಅದ, ಆ ಶಕ್ತಿ ಫೋಕಸ್ ನಲ್ಲಿ ಏನ್ ಮಾಡ್ತಪ್ಪ, ನಮಗೆಲ್ಲ ಬೆಳಕು ಕೊಟ್ಟದು. ಅದೇ ವಿದ್ಯುತ್ ಶಕ್ತಿನ ಈ ಮೈಕ್ ದೊಳಗ ಅದೇನ್ ಮಾಡ್ತಪ್ಪ ಅಂದ್ರೆ ನಮ್ಮ ಸಣ್ಣ ಧ್ವನಿಯನ್ನ ದೊಡ್ಡದನ್ನಾಗಿ ಮಾಡಿ ಇಲ್ಲಿ ಕುಂತವ್ರಿಗೂ ಕೇಳುತ್ತದ, ಊರಾಗ ಮಾಳಿಗೆ ಮ್ಯಾಗ ಓಣ್ಯಾಗ ಇದ್ದವ್ರಿಗೂ ಕೇಳುತ್ತದ. ಏ ಮುತ್ತಾರ ಇಲ್ಲೇ ಬಾಳ ಚಲೋ ಕೇಳ್ತಬಿಟ್ರಿ ಅಂತ ತಿಳ್ಕೊಂಡು ಅಲ್ಲೇ ಕುಂತು ಕೇಳೋರು ಬಹಳ ಮಂದಿ ಇರ್ತಾರೆ. ಯಾಕೆ ಇದು ಶಕ್ತಿ ಯಾರದಪ್ಪ ಅಂದ್ರೆ ವಿದ್ಯುತ್ತಿನ ಶಕ್ತಿ. ಇದು ಸಣ್ಣ ಧ್ವನಿಯನ್ನ ದೊಡ್ಡದನ್ನಾಗಿ ಮಾಡ್ತದ, ಕತ್ತಲಿಯೊಳಗ ಬೆಳಕು ಕೊಡ್ತದ. ನಿಮಗೇನಾದ್ರೂ ಬಹಳ ಶಕಿ ಆಯ್ತಪ್ಪ ಅಂದ್ರೆ ಒಂದು ಪಂಕ ಹಚ್ಚಿದ್ರೆ ಗಾಳಿ ಕೊಡ್ತದ. ನಿಮಗೇನಾದರೂ ಟೆಲಿವಿಷನ್ ನೋಡ್ಬೇಕಂತ ತಿಳ್ಕೊಂಡಾಗ ಅದನ್ನು ಬಟನ್ ಚಾಲು ಮಾಡೋಕೆ ನಿಮಗೆ ಶಬ್ದ ಚಿತ್ರ ತೋರಿಸ್ತದೆ. ಎಲ್ಲ ಮಾಡೋದು ಯಾವುದು? ಈ ವಿದ್ಯುತ್ ಶಕ್ತಿ. ಇವತ್ತು ನಮ್ಮೆಲ್ಲರ ವ್ಯವಹಾರ ಎದರ ಮೇಲೆ ಅವಲಂಬನ ಅಂದ್ರೆ ಈ ಕರೆಂಟ್ ಮೇಲೆ ಅವಲಂಬನ. ಈ ಕರೆಂಟ್ ಅಕಸ್ಮಾತ್ ಆಗಿ ಹೋದು ಅಂದ್ರೆ ನಿಮಗೆ ಕುಡಿಯಾಕ ನೀರು ಸಿಗಂಗಿಲ್ಲ, ಉಣ್ಣಾಕ ಅನ್ನ ಸಿಗಂಗಿಲ್ಲ, ಯಾಕೆ ಎಲ್ಲ ಕರೆಂಟ್ ಮೇಲೆ ಮಾಡಿರ್ತಾರಲ್ಲ. ಏನ್ ನೋಡೋಂಗಿಲ್ಲ, ಕೇಳಂಗಿಲ್ಲ, ಎಲ್ಲ ಅದು ಹೋಯ್ತು ಅಂದ್ರೆ ಎಲ್ಲ ಬಂದ ಪ್ರಾಣ ಹೋದಂಗೆ ಆಗ್ಯದ ಈಗ. ಪರಂತು ವಿದ್ಯುತ್ ಅಂದ್ರೆ ಏನು ಅಂದ್ರೆ ಏನು ಬೆಳಕು ಕೊಡೋದು ವಿದ್ಯುತ್, ಏನು ಸಣ್ಣ ಧ್ವನಿಯನ್ನ ದೊಡ್ಡ ಧ್ವನಿಯನ್ನಾಗಿ ಮಾಡೋದು ವಿದ್ಯುತ್, ಏನು ಶಬ್ದ ಚಿತ್ರ ತೋರಿಸೋದು ವಿದ್ಯುತ್, ಇದು ಒಂದೇ. ಈಗ ಅನೇಕ ಕೆಲಸ ಹೆಂಗ್ ಮಾಡ್ತದ ಅಂತ ಕೇಳಿದ್ರೆ ಇದರ ಯಂತ್ರ ಎಲ್ಲ ಬೇರೆ ಬೇರೆ ಆಗಿದೆ, ಯಂತ್ರಗಳು ಭಿನ್ನ ಭಿನ್ನ ಆಗಿದೆ. ಕರೆಂಟ್ ಒಂದೇ ಇದ್ರೂ ಕೂಡ ಯಂತ್ರ ಭಿನ್ನ ಭಿನ್ನವಾಗಿರೋದ್ರಿಂದ ಬೇರೆ ಬೇರೆಯಿಂದ ಬೇರೆ ಬೇರೆ ಕೆಲಸ ಆಗ್ತಾವ. ಪಂಖದಿಂದ ಗಾಳಿ ಬರತ್ತಾಗಿ ಪಂಖದಿಂದ ಬೆಳಕು ಬರಂಗಿಲ್ಲ, ಲೈಟ್ನಿಂದ ಪ್ರಕಾಶ ಬರತ್ತಾಗಿ ಅದರಿಂದ ಗಾಳಿ ಬರಂಗಿಲ್ಲ, ಈ ಮೈಕ್ನಿಂದ ಶಬ್ದ ದೊಡ್ಡದಾಗತ್ತ ಹೊರತಾಗಿ ಇದರಿಂದ ಬೆಳಕು ಬೀರಂಗಿಲ್ಲ. ಪರಂತು ಎಲ್ಲಕ್ಕೂ ಪ್ರೇರಣಾ ಕೊಡತಕ್ಕಂತ ಶಕ್ತಿ ಅದು ಪದರೆ ವಿದ್ಯುತ್. ಅದು ಹೋಯ್ತಂದ್ರೆ ಇದು ಬೆಳಕು ಬಂದಕ್ಕದ, ಇದು ಶಬ್ದನು ಬಂದಕ್ಕದ, ಗಾಳಿನೂ ಬಂದಕ್ಕದ, ಎಲ್ಲ ಬಂದಾಗ್ಬಿಡ್ತಾವ. ಹಾಗೆ ಪರಮಾತ್ಮ ಹೇಗಪ್ಪ ಅಂದ್ರೆ ಪರಮಾತ್ಮ ಅಂದ್ರೆ ವಿದ್ಯುತ್ ಇದ್ದ ಹಾಗೆ ಅಂತಾರೆ. ಈ ವಿದ್ಯುತ್ತಿನ ಯಾವ ಯಂತ್ರಕ್ಕೆ ಸಂಬಂಧ ಆಗ್ತದ ಅದರಲ್ಲಿ ಚಾಲನಾ ಚಾಲುವಾಗ್ತದೆ. ಹಾಗೆ ನಮ್ಮೊಳಗೊಂದು ಅಂತಃಕರಣ ಅನ್ನುವಂಥದ್ದದ. ಅಂತಃಕರಣ ಅಂದ್ರೆ ಏನು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವು ನಾಲ್ಕು ಕುಡಿದ ನಾವು ಅಂತಃಕರಣ ಅಂತಃಕರಣ ಅಂತ ಕರಿತೀವಿ. ಆ ಪರಮಾತ್ಮನ ಪ್ರೇರಕ ಶಕ್ತಿ ಅನ್ನುವಂಥದ್ದು ಅಂತಃಕರಣಕ್ಕೆ ಮುಟ್ಟಿದಾಗ ನಮ್ಮ ಮನಸ್ಸು ಕೆಲಸ ಮಾಡಕ್ ಚಾಲು ಮಾಡ್ತದೆ, ನಮ್ಮ ಬುದ್ಧಿ ಕೆಲಸ ಮಾಡ್ತದೆ, ನಮ್ಮ ಅಹಂಕಾರ ಕೆಲಸ ಮಾಡ್ತದೆ, ನಮ್ಮ ಚಿತ್ತ ಕೆಲಸ ಮಾಡ್ತದೆ. ಅವು ಹೆಂಗ್ ಕೆಲಸ ಮಾಡ್ತಾವ ಅಂದ್ರೆ ತಮ್ಮ ತಮ್ಮ ಸಂಸ್ಕಾರ ಹೆಂಗಿರ್ತಾವಲ್ಲ ಹಂಗ ಕೆಲಸ ಮಾಡ್ತಾವ. ಅಂದ್ರೆ ಸತ್ವಗುಣದ ಮನಸ್ಸಿತ್ತು ಅಂದ್ರೆ ಅದು ಪೂಜೆ ಮಾಡೋದು, ಧ್ಯಾನ ಮಾಡೋದು, ಸತ್ಸಂಗ ಮಾಡೋದು, ಇಂಥ ಕೆಲಸ ಮಾಡಕ್ ಚಾಲು ಮಾಡ್ತಾವ ಸತ್ವಗುಣದ ಮನಸ್ಸಿತ್ತು. ಇನ್ನ ರಜೋಗುಣದ ಮನಸ್ಸಿತ್ತು ಅಂದ್ರೆ ಅದು ವ್ಯವಹಾರ ಮಾಡಬೇಕು, ಸಂಪತ್ ಸಂಪಾದನೆ ಮಾಡಬೇಕು, ದೊಡ್ಡ ದೊಡ್ಡ ಅಧಿಕಾರ ಪಡ್ಕೋಬೇಕು ಅನ್ನುವಂತ ಈ ಲೌಕಿಕ ವಿಚಾರ ಅದರಲ್ಲಿ ಬರಕ್ ಚಾಲು ಆಗ್ತದೆ. ಇನ್ನ ಅಂತಃಕರಣದಲ್ಲಿ ತಮೋ ಗುಣ ಇತ್ತು ಅಂದ್ರೆ ಏನ್ ಮಾಡ್ತಪ್ಪ ಅಂದ್ರೆ ಊಟ ಮಾಡೋದು ಮಲ್ಕೊಳ್ಳೋದು, ಊಟ ಮಾಡೋದು ಮಲ್ಕೊಳ್ಳೋದು, ಎಡ ಕೆಲಸ ಮಾಡ್ತು, ಮತ್ತೊಂದು ಏನು ಮಾಡಂಗಿಲ್ಲ. ಅದು ಎದ್ರ ಜಗಳ ಮಾಡ್ತದ, ಮಲ್ಕೊಂಡ್ರ ನಿದ್ದೆತ್ತದ, ಇವೆರಡು ಕೆಲ ಅದಕ್ಕೆ ನಿದ್ರೆಯ ಕಲಹೇನವ ಅಂತ ಹೇಳ್ತಾರೆ. ಹಿಂಗ ಮೂರು ಪ್ರಕಾರ ಜನ ಇರ್ತಾರೆ. ಒಬ್ರು ಸಾತ್ವಿಕರಿರ್ತಾರೆ, ಕೆಲವರು ರಜೋಗುಣಗಳಿರ್ತಾರೆ, ಕೆಲವರು ತಮೋ ಗುಣಗಳಿರ್ತವೆ. ಪ್ರತಿಯೊಬ್ಬರಲ್ಲಿ ಮೂರು ಗುಣ ಇರ್ತವೆ. ಒಬ್ಬರಲ್ಲಿ ಒಂದೊಂದು ಗುಣ ಅಧಿಕ ಆಗಿರ್ತದ, ಉಳಿದ ಎರಡು ಗುಣ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಹಾಗೆ ಯಾರ ಮನಸ್ಸಿನೊಳಗೆ ಯಾರ ಬುದ್ಧಿಯೊಳಗೆ ಎಂಥ ಗುಣ ಅದವ ಆ ಗುಣಗಳು ಪ್ರವೃತ್ತವಾಗಿ ಕೆಲಸ ಮಾಡಲಿಕ್ಕೆ ಚಾಲು ಆಗ್ತದೆ. ಅದಕ್ಕೆ ರಜೋಗುಣಿಯಾದ ಮನುಷ್ಯ ಸಂಸಾರದಲ್ಲಿ ಪ್ರವೃತ್ತನಾಗ್ತಾನೆ, ಸತ್ವಗುಣಿಯಾಗಿರ್ತಕ್ಕಂಥ ಮನುಷ್ಯ ಪರಮಾತ್ಮನ ಶಕ್ತಿ ತೆಗೆದುಕೊಂಡು ಆಧ್ಯಾತ್ಮದಲ್ಲಿ ಪ್ರವೃತ್ತನಾಗ್ತಾನೆ, ತಮೋಗುಣಿಯಾಗಿರ್ತಕ್ಕಂಥ ಮನುಷ್ಯ ಈ ಕಡೆ ಆಧ್ಯಾತ್ಮನೂ ಇಲ್ಲ, ಈ ಕಡೆ ಸಂಸಾರ ಇಲ್ಲ, ಸುಮ್ಮನೆ ಕಾಲಹರಣ ಮಾಡ್ತಾನೆ. ಅದಕ್ಕೆ ಸಮಯ ಸೂರ್ಯ ಉದಯ ಆದ ಕೂಡಲೇ ಇಂಥದ ಕೆಲಸ ಮಾಡುತ್ತಿಳ್ಕೊಂಡು ಸೂರ್ಯ ಯಾರಿಗಾರು ಹೇಳ್ತಾನೆ? ಒಕ್ಕಲಿಗರು ಒಕ್ಕಲ್ತನ ಮಾಡಕ್ ಚಾಲು ಮಾಡ್ತಾರ, ವ್ಯಾಪಾರಸ್ಥರು ತಮ್ಮ ಉದ್ಯೋಗ ಮಾಡಕ್ ಚಾಲು ಮಾಡ್ತಾರ. ಅದಕ್ಕೆ ಅಕ್ಕ ಮಾದೇವ್ ತನ್ನ ವಚನದ ಹೇಳಿದಾಳೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂತ. ಸೂರ್ಯ ಅಸ್ತ ಆದ್ಕೂ ಎಲ್ಲಾ ಜೀವಿಗಳೆಲ್ಲ ಮಲ್ಕೊಂಡ್ಬಿಡ್ತಾವೆ, ಸೂರ್ಯೋದಯ ಆದ್ಕೂ ಎಲ್ಲವೂ ಹೇಳ್ತಾವ ತಮ್ ತಮ್ ಕೆಲಸ ಮಾಡಕ್ ಚಾಲು ಮಾಡ್ತಾವೆ. ಹಕ್ಕಿ ಪಕ್ಷಿ ಪಶು ಪಕ್ಷಿ ಮನುಷ್ಯ ಎಲ್ಲ ತಮ್ ತಮ್ ಕೆಲಸ ಮಾಡ್ತಾವೆ. ಆದ್ರೆ ಯಾರು ಇದೇ ಕೆಲಸ ಮಾಡಿದ ಸೂರ್ಯ ಯಾರಿಗೇನು ಹೇಳಂಗಿಲ್ಲ, ಸೂರ್ಯನ ಬೆಳಕನ್ನು ತೆಗೆದುಕೊಂಡು ತಮ್ಮ ತಮ್ಮ ಉದ್ಯೋಗ ಬೇರೆ ಬೇರೆ ಹೆಂಗ್ ಮಾಡ್ಕೋಂತ ಬರ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಪರಮಾತ್ಮನ ಪ್ರೇರಕ ಶಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳು ತಮ್ಮ ತಮ್ಮ ಸಂಸ್ಕಾರ ಹೇಗಿರುತ್ತೆ ಹಂಗ್ ಕೆಲಸ ಮಾಡಕ್ ಚಾಲು ಮಾಡ. ಅದಕ್ಕಾಗಿ ಜಗತ್ತಲ್ಲಿರ್ತಕ್ಕಂಥ ಈ ಭೇದಕ್ಕೆ ಈ ಭಿನ್ನತೆ ಏನು ಕಾರಣಪ್ಪ ಅಂದ್ರೆ ಜಾತ್ಯಾಯುರ್ ಭೋಗ ವೈಷಮ್ಯ ಕಾರಣಂ ಕರ್ಮ ಕೇವಲಂ ಅಂತಂದ್ರು. ಅಂದ್ರೆ ನಮ್ಮ ಜನ್ಮ, ನಮ್ಮ ಭೋಗ, ನಮ್ಮ ಭಾಗ್ಯ ಎಲ್ಲರೂ ಒಂದೇ ರೀತಿ ಇರಂಗಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಭೋಗ ಭಾಗ್ಯಗಳು ಭಿನ್ನ ಭಿನ್ನವಾಗಿರ್ತವೆ. ಒಂದೇ ಮನೆಯಲ್ಲಿ ಹತ್ತು ಮಕ್ಕಳು ಹುಟ್ಟಿದ್ರು ಕೂಡ ಹತ್ತು ಮಕ್ಕಳ ಭಾಗ್ಯನ ಬೇರೆ ಬೇರೆ ಆಗಿರ್ತದೆ. ಯಾಕೆ ಅಂತ ಕೇಳಿದ್ರೆ ಅವರವರ ಪ್ರಾಪ್ತರವಾಗಿರ್ತಕ್ಕಂಥ ಕರ್ಮಾನುಸಾರವಾಗಿ ಜೀವಾತ್ಮ ಜನ್ಮ ತಾಳ್ತ ಹೊರತಾಗಿ ತಂದೆ ತಾಯಿ ಒಬ್ಬರೇ ಇದ್ರೂ ಕೂಡ ಮಕ್ಕಳಿರ್ತಕ್ಕಂಥ ಭೇದಕ್ಕೇನು ಕಾರಣ ಅಂದ್ರೆ ಅವರು ಹಿಂದಿನ ಜನ್ಮ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳು ಅದಕ್ಕೆಲ್ಲ ಕಾರಣ ಅಂತ. ಅದಕ್ಕೆ ಜಗತ್ತಿನ ವೈಚಿತ್ರ್ಯಕ್ಕೆ ಏನು ಕಾರಣ ಅಂದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮವೇ ಕಾರಣ. ಎಲ್ಲಾ ಕರ್ಮಕ್ಕೆ ಪ್ರೇರಕ ಶಕ್ತಿ ಪರಮಾತ್ಮನಾಗಿದ್ರು ಕೂಡ ಪ್ರಪಂಚದ ವೈಚಿತ್ರ್ಯಕ್ಕೇನು ಕಾರಣ ಅಂದ್ರೆ ಕರ್ಮಗಳೇ ಕಾರಣ ಅಂತ ಹೇಳ್ತಾರೆ. ಅನೇಕ ಭಾವನೆ ಇರ್ತವೆ. ಕೆಲವರು ಶುದ್ಧವಾದ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಗುರು ಹತ್ರ ಬಂದ್ರೆ, ಇನ್ನು ಕೆಲವು ಜನರು ತಮ್ಮ ಸಂಸಾರದ ಅಡಚಣೆಗಾಗಿ, ಸಂಸಾರದ ತ್ರಾಸಿಗಾಗಿ ತಮ್ಮ ನೋವು ನಲಿವುಗಳನ್ನ ಗುರುಳಗೆ ಹೇಳಿ ಅದರಿಂದ ದೂರ ಮಾಡಿಕೊಳ್ಳೋಸ್ಕರ ಬರ್ತಾ ಇದ್ದಾರೆ. ಹಾಗೆ ದುಃಖಕ್ಕಾಗಿ, ದುಃಖದಿಂದ ಸಂತೃಪ್ತಿಯನ್ನು ಪಡೆಯುವುದಕ್ಕಾಗಿ ಬಂದಂತ ಜನರು ಬಹಳ ಜನ. ಅದಕ್ಕೆ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ. ಈ ಜಗತ್ತಿನಲ್ಲಿ ನಾವು ಯಾರಾದರೂ ಗುರುಳ ಕಡೆಗೆ ಹೋಗ್ತಾ ಇದ್ರೆ, ದೇವರ ಕಡೆಗೆ ಹೋಗ್ತಾ ಇದ್ರೆ, ಅಥವಾ ಯಾವ್ದಾರ ಸಂತರ ಕಡೆ ಹೋಗ್ತಾ ಇದ್ರೆ ಹೋಗುವಂತ ಜನರು ನಾಲ್ಕು ಪ್ರಕಾರ ಅಂತ ಹೇಳ್ತಾರೆ. ಮೊದಲೇದಪ್ಪ ಅಂದ್ರೆ ಆರ್ತಃ ಅಂದ್ರೆ ಅನೇಕ ವಿಧವಾಗಿರ್ತಕ್ಕಂಥ ದುಃಖದಿಂದ ಬಳಲುವಂತ ಮನುಷ್ಯ ಮೊಟ್ಟ ಮೊದಲ ಆ ದುಃಖ ದೂರ ಮಾಡಿಕೊಳ್ಳಿಕ್ ಹೋಗ್ತಾರೆ. ಹಾಗೆ ವಿಶ್ವಾರಾಧ್ಯರ ಸಮೀಪಕ್ಕೆ ಬಂದಂತ ಜನರಲ್ಲಿ 100% ಅನ್ರಿ ಅಥವಾ 99% ಜನರಿ ಹೆಂಗಪ್ಪ ಅಂದ್ರೆ ದುಃಖ ದೂರ ಮಾಡಿಕೊಳ್ಳಕ ಬಂದವರೆಲ್ಲ ಜನ. ಯಾಕಂದ್ರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೆ ಅನಂತವಾದ ದುಃಖಗಳು, ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ, ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾ ಜಾಗೃತ ಜಾಗೃತ ಅನ್ನುವಂತೆ, ನಾವು ಹುಟ್ಟುವುದೇ ಮೊದಲನೇ ದುಃಖ, ಸಾಯೋದು ಕೊನೆ ದುಃಖ. ಆದ್ರೆ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಮನುಷ್ಯ ಅನಂತ ದುಃಖ ಅನುಭವ ಮಾಡಿರ್ತಾನೆ. ಆ ದುಃಖಗಳನ್ನ ತಾಳುವ ಸಾಮರ್ಥ್ಯ ಎಲ್ಲರಿಗಿರಂಗಿಲ್ಲ. ವಿಶ್ವಾರಾಧ್ಯರು ದುಃಖವನ್ನು ಸಹನ ಮಾಡಿಕೊಂಡ್ರು, ಆದರೆ ಸಾಮಾನ್ಯ ಜನರಿಗೆ ದುಃಖವನ್ನು ಸಹನ ಮಾಡಿಕೊಳ್ಳಿಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಆ ದುಃಖದ ನಿವೃತ್ತಿಗಾಗಿ, ದುಃಖದ ನಿವಾರಣೆಗಾಗಿ ಇವರಿಗೆ ಶರಣಾಗತರಾಗಿ ಬಂದು ತಮ್ಮ ಅನಂತ ದುಃಖಗಳನ್ನ, ದಾರಿದ್ರ್ಯಗಳನ್ನ ದೂರ ಮಾಡಿಕೊಂಡು ಇವತ್ತು ಸಾಕಷ್ಟಾಗಿ ಜನರು ಸಮಾಜದಲ್ಲಿ ಬೆಳೆದಿದ್ದಾರೆ. ಭೌತಿಕವಾಗಿ ಸಾಕಷ್ಟು ಬೆಳಕೊಂಡಾರ ಅಂತ ತಿಳ್ಕೊಂಡು ಏನಾದರೂ ವಿಶ್ವಾರಾಧ್ಯರ ಹೆಸರಿಂದ ಏನಾದರೂ ಕಾರ್ಯಕ್ರಮ ಎಲ್ಲಾದ್ರೂ ನಡೀತೈತಿ ಅಂತ ಕೇಳಿದ್ರೆ ಅಲ್ಲಿ ಧಾರಾಳವಾಗಿ ಕೊಡ್ತಕ್ಕಂಥ ಮನೋವೃತ್ತಿ ಇವತ್ತು ನಾವು ಕಾಣ್ಕೊಂಡು ಬರ್ತಾ ಇದ್ದೆ. ಈ ಗುಲ್ಬರ್ಗಾ ಜಿಲ್ಲಾದೊಳಗೆ ಬಹಳ ಕಡೆಗೆ ವಿಶ್ವಾರಾಧ್ಯರ ಸೇವಾ ಸಮಿತಿಗಳಿದ್ದಾವೆ. ವಿಶ್ವಾರಾಧ್ಯ ಹೆಸರಿದ ಗುಡಿಗಳನ್ನು ಕಟ್ಟಿದ್ದೀರಿ, ವಿಶ್ವಾರಾಧ್ಯರ ಜಾತ್ರೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಮೂಲತಃ ಅಬ್ಬೆ ತುಮಕೂರಿನಲ್ಲಿ ಅವರ ಒಂದು ಸಮಾಧಿ ಇದ್ರೂ ಕೂಡ ಅವರ ಸ್ಮಾರಕಗಳನ್ನು ಎಲ್ಲಾ ಕಡೆ ಮಾಡ್ಕೊಂಡು ಬರ್ತೀರಿ. ಯಾಕೆ ಅಂತ ಕೇಳಿದ್ರೆ ಅವರು ಒಂದು ಊರಿಗೆ, ಒಂದು ಓಣಿಗೆ ಸೀಮಿತವಾದಂಥವರಲ್ಲ. ಅವರನ್ನು ನಾವು ಎಲ್ಲಾದರೂ ಕುಂತು ಸ್ಮರಿಸಬಹುದು, ಎಲ್ಲಾದರೂ ಕುಂತು ಧ್ಯಾನಿಸಬಹುದು ಅಂತ ತಿಳ್ಕೊಂಡು ನಿಮ್ಮ ನಿಮಗೆ ಅನುಕೂಲವಾದ ಸ್ಥಾನಗಳಲ್ಲಿ ನೀವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ವಿಶ್ವಾರಾಧ್ಯರ ಒಂದು ದೇಹತ್ಯಾಗ ಮಾಡಿರ್ತಕ್ಕಂಥ ಅಬ್ಬೆ ತುಮಕೂರು ಎಷ್ಟು ಮಹತ್ವದ್ದು, ಅವರು ತಪಸ್ಸು ಮಾಡಿರ್ತಕ್ಕಂಥ ಈ ಸ್ಥಾನ ಕೂಡ ಅಷ್ಟೇ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇವತ್ತು ಈ ಮಠಕ್ಕೆ ಮಠಾಧಿಪತಿ ಆಗಿರ್ತಕ್ಕಂಥ ನಮ್ಮ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳವರು 4 ವರ್ಷಗಳ ಹಿಂದೆ ಕಾಶಿ ಜವಳನ್ನು ಬರಮಾಡಿಕೊಂಡು ಪಟ್ಟಾಭಿಷೇಕ ಕಾರ್ಯಕ್ರಮ ಮಾಡಿಕೊಂಡು, ಅವಾಗ ಏನು ಇದ್ದಿಲ್ಲ, ಸುಮ್ಮನೆ ಏನೋ ಒಂದೆರಡು ರೂಮ್ಗಳಿದ್ದು ಅಷ್ಟೇ. ಆದ್ರೆ ಇವತ್ತು ಈ 4 ವರ್ಷದ ಕಾಲಾವಧಿಯೊಳಗೆ
ಈ ಒಂದು ತಪೋವನವನ್ನು ಬಹಳ ಅಚ್ಚುಕಟ್ಟಾಗಿ ಬೆಳೆಸಿದ್ದಾರೆ. ಇನ್ನೂ ಬೆಳೆಸ್ತಕ್ಕಂತ ಬಹಳ ದೊಡ್ಡ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಅವರು ಬಹಳ ಕಲಿತವರಲ್ಲ, ಕಾಶಿಗೆ ಅಥವಾ ಮತ್ತಾವುದರ ಬೆಂಗಳೂರಿಗೆ ಬೆಂಗಳೂರು ಹೋಗಿ ಕಲಿತವರಲ್ಲ. ಆದರೆ ಕಲಿತವರಿಗಿಂತಲೂ ಗುರುವಿನ ಭಕ್ತಿ ಅನ್ನುವಂತಹದ್ದು ಬಹಳ ದೊಡ್ಡದವರ ಮನಸ್ಸಿರೋದ್ರಿಂದ ಅದಕ್ಕೆ ಗುರು ಕೃಪೆಗೆ ಪಾತ್ರನಾದ ಅಂತಂದ್ರೆ ನೀನ್ ಒಲಿದರೆ ಕೊರಡು ಕೊಣರುವುದಯ್ಯ, ನೀನ್ ಒಲಿದರೆ ಬರಡು ಹಯನವಹುದಯ್ಯ, ನೀನ್ ಒಲಿದರೆ ಸಕಲ ಪಡಿಪದಾರ್ಥಂಗಳು ಇದರಲ್ಲಿ ಇಪ್ಪು ಅಂತ ಹೇಳ್ತಾರಲ್ಲ ಹಾಗೆ ಗುರುವಿನ ಕೃಪಾ ಪಡ್ಕೊಂಡ ಮನುಷ್ಯ ಅಂದ್ರೆ ಅವನು ಓದಲಾರ್ದ ವಿಜ್ಞಾನ ಬರ್ತದ, ಓದಲಾರ್ದ ವಿದ್ಯೆ ಬರ್ತದೆ. ಹಾಗೆ ಇವತ್ತು ಅವನು ಮಾತಾಡುವಂತ ನಾಲ್ಕೇ ಮಾತು ನಾವು ಕೇಳಿದ್ರು ಕೂಡ ಓದಿದವನಿಗೂ ಮಾತಾಡೋ ಬಹಳ ಕಷ್ಟ ಆಗ್ತದ. ಓದಲಾರ್ದ ಮಾತಾಡ್ತಾರ, ಎದರಿಂದ ಮಾತಾಡ್ತಾರಪ್ಪ ಅಂದ್ರೆ ಅಂದ್ರೆ ಗುರುವಿನ ಅನುಗ್ರಹ ಅವರ ಮೇಲೆ ಅದ, ಗುರುವಿನ ಆಶೀರ್ವಾದ ಅವರ ಮೇಲೆ ಅದ. ಅದಕ್ಕೆ ಈ ಸ್ಥಾನದಲ್ಲಿ ಬಂದಂತವ್ರು ನಾವು ಏನ್ ತಿಳ್ಕೋಬೇಕು ಅಂತ ಕೇಳಿದ್ರೆ ಗುರುವಿನಲ್ಲಿ ಶ್ರದ್ಧಾ ಇಡಬೇಕು, ದೇವರಲ್ಲಿ ನಿಷ್ಠೆ ಇಟ್ಕೋಬೇಕು. ಅದಕ್ಕೆ ಹುಟ್ಟಿ ಬಂದ ಮೇಲೆ ಇಷ್ಟ ದೇವರ ಭಕ್ತನಾಗಬೇಕು, ಒಬ್ಬ ಸದ್ಗುರುವಿನ ಶಿಷ್ಯನಾಗಬೇಕು. ಯಾವ ಮನುಷ್ಯ ದೇವರ ಭಕ್ತನಾಗಿಲ್ಲ, ಗುರುವಿನ ಶಿಷ್ಯನಾಗಿಲ್ಲ, ಅವ ಏನಿದ್ರು ಕೂಡ ಅವನ ಜೀವನ ವ್ಯರ್ಥ, ಅದು ನಿರರ್ಥಕ ಅಂತ ಕರ್ಕೊಂಡ್ ಬರ್ತಾ ಇದ್ದಾನೆ. ಆ ದಿಸೆಯಲ್ಲಿ ತಾವು ಉದ್ಧಾರ ಆಗೋದಷ್ಟೇ ಅಲ್ಲ, ತನ್ನ ನಂಬಿರುವಂತ ವಿಶ್ವಾರಾಧ್ಯ ನಂಬಿರ್ತಕ್ಕಂಥ ಪ್ರತಿಯೊಂದು ಸಮಾಜಕ್ಕೆ ಇವತ್ತು ಒಳ್ಳೆ ಜ್ಞಾನ ಮಾಡಿಕೊಡ್ಬೇಕಂತಕ್ಕಂತ ಒಳ್ಳೆ ವಿಚಾರ ಸಿದ್ದರಾಮ ಶಿವಾಚಾರ್ಯ. ನಾವು ಒಂದಿವ್ ಸಣ್ಣ ಹಳ್ಳಿಯಾಗ ಈ ನಮ್ ಶಾಸ್ತ್ರ ಯಾರು ಕೇಳಬೇಕು, ಸಿದ್ಧಾಂತ ಶಿಖಾಮಣಿ ಅಂತ ಅನ್ನಕ್ಕೆ ಬಹಳ ಜನರಿಗೆ ಬರಂಗಿಲ್ಲ. ಅಂತಾದ್ರೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ತತ್ವಜ್ಞಾನವನ್ನ ನಾ ಇವ್ರ ಮುಂದೆ ಹೆಂಗ್ ಹೇಳೋದಂತಂದ್ರೆ ನೀವು ಹೇಳ್ರಪ್ಪ ತಾನ ಅವ್ರಿಗೆ ತಿಳಿತೈತಿ ಅಂತಂದ್ರು. ನಾವು ಹೇಳಕ್ ಚಾಲು ಮಾಡಿದಂಗೆಲ್ಲ ಜನ ಬಂದು ಕೂಡಿರ್ತಾ ಇದ್ರು, ನಮಗ ಸಮಸ್ಯೆ ಬರುತ್ತೆ, ನಾವು ಹೇಳೋದು ತಿಳಿತೈತಿ ಇಲ್ಲಿ ಇವ್ರಿಗೆ ಅಂತ ತಿಳ್ಕೊಂಡು ಆದ್ರೂ ಹಸನ್ಮುಖರಾಗಿ ಏಕಾಗ್ರ ಚಿತ್ತಿಂದ ಕೇಳತಕ್ಕಂಥದ್ದನ್ನ ನೋಡಿದಾಗ ನಾವು ಹೇಳಿದ್ದೆಲ್ಲ ತಿಳಿತೈತೆ ನಿಮಗೆ ಅಂದ್ರೆ ಏ ತಿಳಿತೈತ್ರಿ, ಬಹಳ ಚೆನ್ನಾಗಿ ತಿಳಿತಕ್ಕಂತ ಮಂದಿ ಹೇಳಿದಾಗ ನಿಜವಾಗಿನ ಕೂಡ ಈ ತಪೋವನದ ಮಹಿಮೆಯಿಂದ ನಿಮ್ಮೆಲ್ಲರ ಅಂತಃಕರಣ ಶುದ್ಧವಾಗಿ ಎಂಥ ಕಠಿಣವಾದ ಶಾಸ್ತ್ರ ಇದ್ರು ಕೂಡ ನೀವು ತಿಳ್ಕೊಳ್ತಕ್ಕಂಥ ಯೋಗ್ಯತೆ ಪಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ರಂಭಾಪುರಿ ಮಹಾಸನ್ನಿಧಿ ಅವರು ದಯಮಾಡಿಸಿದ್ದಾರೆ, ನಮ್ಮ ಆಶೀರ್ವಚನ ಇನ್ನೂ ದಿನ ನಿಮಗೆ ಕೇಳಲಿಕ್ಕೆ ಸಿಕ್ಕದೆ. ಅದಕ್ಕೆ ಸಿದ್ಧಾಂತ ಶಿಖಾಮಣಿಯ ಪಿಂಡ ಸ್ಥಳದ ಅನೇಕ ವಿಚಾರ ನೀವೆಲ್ಲ ಕೇಳ್ಕೊಂಡು ಬಂದಿದ್ದೀರಿ. ಇವತ್ತು ಮುಖ್ಯವಾಗಿ ವಿಶ್ವಾರಾಧ್ಯರ ಜಯಂತಿಯ ಒಂದು ನಿಮಿತ್ತವಾಗಿ ಪಿಂಡ ಜ್ಞಾನ ಸ್ಥಳದ ನಾಲ್ಕಾರು ಮಾತು ನಿಮಗೆಲ್ಲ ಹೇಳಿದೆ. ಸಾಮಾನ್ಯವಾದ ಜನರು ಶರೀರವೇ ನಾನಂತ ತಿಳ್ಕೊಂತಾರೆ, ಆದರೆ ಉತ್ಕೃಷ್ಟವಾದ ತಿಳುವಳಿಕೆರತಕ್ಕಂಥ ಜ್ಞಾನಿಗಳು ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅಹಂಕಾರ ನಾನಲ್ಲ, ಚಿತ್ತ ನಾನಲ್ಲ, ಇವೆಲ್ಲಕ್ಕಿಂತಲೂ ವಿಲಕ್ಷಣವಾಗಿ ಇವೆಲ್ಲಕ್ಕಿಂತಲೂ ಅತೀತವಾಗಿರ್ತಕ್ಕಂಥ ಆತ್ಮತತ್ವವೇ ನಾನಂತೆ ತಿಳ್ಕೊಂತಾರಲ್ಲ ಅಂಥವ್ರಿಗೇನ ಪಿಂಡಜ್ಞಾನಿ ಪಿಂಡಜ್ಞಾನಿ ಅಂತ ಕರೀತಾರೆ. ಅಂಥ ಪಿಂಡಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥ ವಿಶ್ವಾರಾಧ್ಯರ 121ನೇ ಜನ್ಮ ದಿನೋತ್ಸವವನ್ನ ಇವತ್ತು ನೀವೆಲ್ಲ ಆಚರಿಸಿದಿರಿ. ಈ ಆಚರಣೆಯ ಮುಖ್ಯವಾಗಿರ್ತಕ್ಕಂಥ ಫಲ ಏನು ಅಂತ ಕೇಳಿದ್ದಾದ್ರೆ ಅದಕ್ಕೆ ನಾವು ಏನ್ ಹೇಳಿದ್ವಿ ಅಂತ ಇವತ್ತ ಇಂಥ ಸಂದರ್ಭದಲ್ಲಿ ನೀವೆಲ್ಲ ಗೃಹಸ್ಥರ ಬಹಳ ಜನ ಸೇರಿದಿರಿ, ನಿಮಗೆ ಹುಟ್ಟುವಂತ ಮಕ್ಕಳಿಗೆ ಇಂಥ ಸಂತರ ಹೆಸರುಗಳನ್ನು ಇಡಬೇಕು. ಅದಕ್ಕೆ ಬಹಳ ಜನರಿಗೆ ಇವತ್ತು ಹೆಸರು ಇಡೋದೇ ಗುರುತಿಲ್ಲ. ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಪೀಠ ಪರಂಪರೆ ನಾವು ಕಾಪಾಡ್ಕೋಬೇಕಾದಾಗ ನಿಮ್ದು ಯಾವ ಪೀಠ, ಯಾವ ಪೀಠ ಪರಂಪರೆಯವರು, ಆ ಪೀಠದಲ್ಲಿ ಆಗಿರ್ತಕ್ಕಂಥ ಜಗದ್ಗುರುಗಳಾಗಲಿ, ಆ ಪೀಠದ ಗೋತ್ರ ಪುರುಷರಾಗಲಿ, ಆ ಪೀಠದಲ್ಲಿ ಸಂಬಂಧಪಟ್ಟಂತ ಸಂತರ ಶರಣರ ಹೆಸರುಗಳನ್ನು ನಿಮ್ಮ ಮಕ್ಕಳು ಅಕಸ್ಮಾತ್ ಇಟ್ಟಿದ್ದಾದ್ರೆ ಆ ಒಂದು ಪ್ರಭಾವದಿಂದ ಆ ವ್ಯಕ್ತಿತ್ವ ಬೆಳೆಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಮೂಲ ವಿಶ್ವಾರಾಧ್ಯರ ಹೆಸರಿಡಿಕೊಳ್ಳತಕ್ಕಂಥ ಈ ಗಂಹರದ ವಿಶ್ವಾರಾಧ್ಯರು ಕೂಡ ಇವತ್ತೆಷ್ಟು ಪ್ರಕಾಶಮಾನವಾಗಿದ್ದಾರೆ ಅಂತ ಕೇಳಿದ್ದಾದ್ರೆ ಆ ಹೇಗೆ ಸೂರ್ಯನ ಪ್ರಕಾಶವನ್ನು ಪಡೆದಿರತಕ್ಕಂಥ ಚಂದ್ರ ರಾತ್ರಿಯೊಳಗೆ ಎಲ್ಲರಿಗೆ ತಂಪಾದ ಬೆಳದಿಂಗಳನ್ನು ಕೊಡುವಂತೆ ಮೂಲ ವಿಶ್ವಾರಾಧ್ಯರ ಹೆಸರಿಟ್ಟುಕೊಂಡಿರತಕ್ಕಂಥ ಈ ವಿಶ್ವಾರಾಧ್ಯರು ಅಲ್ಲಿಂದ ಪ್ರಕಾಶವನ್ನು ಪಡ್ಕೊಂಡು ಜಗತ್ತಿಗೆ ತಂಪಾಗಿರ್ತಕ್ಕಂಥ ಶೀತಲವಾದ ಒಂದು ಜ್ಞಾನದ ಬೆಳಕನ್ನು ಕೊಟ್ಟುಕೊಂಡು ಬಂದಾರ ಅಂತ ತಿಳ್ಕೊಂಡು ಅದಕ್ಕೆ ಆ ಹೆಸರು ಇಟ್ಟಿದ್ದಕ್ಕೂ ಕೂಡ ಇವತ್ತು ಸಾರ್ಥಕವಾಗಿದೆ. ಇಂಥ ವಿಶ್ವಾರಾಧ್ಯರ 121ನೇ ಜನ್ಮ ದಿನೋತ್ಸವ ಮಾಡತಕ್ಕಂತ ನೀವು ಕೂಡ ನಿಮ್ಮ ಹುಟ್ಟತಕ್ಕಂಥ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಇಂಥ ಸಂತರ ಹೆಸರಿಟ್ಟು ಅಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ತಕ್ಕಂಥ ಶಕ್ತಿ ಅವರಿಗೆ ಬರಬೇಕಂತ ತಿಳ್ಕೊಂಡು ಆಚಾರ್ಯವೆಲ್ಲ ಪ್ರಾರ್ಥನೆ ಮಾಡಬೇಕಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮ ಕೊಡ್ತಿದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.
ವೈಕಪಾಲಾಯ ಮಂಗಲಂ ವಿಶ್ವೇಶಜಾತಾಯ ವಿಶ್ವಾದಿಬೀಜಾಯ ವಿಶ್ವೇಶಜಾತಾಯ ವಿಶ್ವಾದಿಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶ್ರೀನಾಥೇಶಾಯ ಮಂಗಲಂ विश्वैकपालाय मङ्गलम् श्री विश्वाराध्याय मङ्गलम् शिव विश्वैकपालाय मङ्गलम् श्री विश्वाराध्याय मङ्गलम् शिव विश्वैकपालाय मङ्गलम् विश्वेशजाताय विश्वादिबीजाय विश्वेशजाताय विश्वादिबीजाय श्रीविश्ववन्द्याय मङ्गलम् शिव विश्वैकपालाय मङ्गलम् शिव विश्वैकपालाय